ಅಧ್ಯಾಯ ಎರಡು. ಗರ್ಭದಲ್ಲಿದ್ದ ಕೃಷ್ಣನಿಗೆ ದೇವತೆಗಳ ಪ್ರಾರ್ಥನೆ. ಕಂಸರಾಜನು ಯದು, ಭೋಜ ಮತ್ತು ಅಂಧಕ ವಂಶಗಳ ರಾಜ್ಯಗಳನ್ನು, ಶೂರಸೇನನ ರಾಜ್ಯವನ್ನು ಆಕ್ರಮಿಸಿತು ಮಾತ್ರವಲ್ಲ, ಮುಂದೆ ಹೆಸರಿಸಿದ ಇತರ ರಾಕ್ಷಸ ಅರಸರುಗಳೊಡನೆ ಗೆಳೆತನವನ್ನು ಬೆಳೆಸಿದ. ಪ್ರಲಂಬ, ಬಕ, ಚಾಣೂರ, ತ್ರಿಣಾವರ್ತ, ಅಘಾಸುರ, ಮುಷ್ಟಿಕ, ಅರಿಷ್ಟ, ದಿವಿದ, ಪೂತನಿ, ಕೇಶಿ ಮತ್ತು ದೇನುಕ ಇವರೆಲ್ಲ ರಾಕ್ಷಸರೇ. ಈಗ ಬಿಹಾರ್ ಎಂದು ಕರೆಯುವ ಮಗಧ ರಾಜ್ಯಕ್ಕೆ ಜರಾಸಂಧನು ರಾಜನಾಗಿದ್ದ. ತನ್ನ ರಾಜತಾಂತ್ರಿಕೆಯಿಂದ ಕಂಸನು ಜರಾಸಂಧನ ರಕ್ಷಣೆಯಲ್ಲಿ ತನ್ನ ಕಾಲದ ಅತ್ಯಂತ ಬಲಶಾಲಿ ರಾಜ್ಯವನ್ನು ಕಟ್ಟಿದ. ಬಾಣಾಸುರ, ಭೌಮಾಸುರ ಮುಂತಾದ ರಾಜರ ಸ್ನೇಹವನ್ನು ಗಳಿಸಿಕೊಂಡ. ತಾನೇ ಅತ್ಯಂತ ಬಲಶಾಲಿಯಾದ. ಅನಂತರ ಕೃಷ್ಣನು ಜನಿಸಲಿದ್ದ ಯದುಕುಲದ ಮೇಲೆ ವಿಷಕಾರಲು ಪ್ರಾರಂಭಿಸಿದ. ಕಂಸನ ಹಿಂಸೆಯಿಂದಾಗಿ ಯದು, ಭೋಜ ಮತ್ತು ಅಂಧಕ ವಂಶಗಳ ಅರಸರು, ಕುರುಗಳು, ಪಾಂಚಾಲರು ಮೊದಲಾದವರ ರಾಜ್ಯಗಳಲ್ಲಿಯೂ ಕೇಕಯ, ಶಲ್ವ, ವಿದರ್ಭ, ನಿಷಧ, ವಿದೇಹ ಮತ್ತು ಕೋಸಲ ಮೊದಲಾದ ರಾಜ್ಯಗಳಲ್ಲಿಯೂ ಆಶ್ರಯ ಪಡೆಯಲು ಪ್ರಾರಂಭಿಸಿದರು. ಕಂಸನು ಯದುರಾಜ್ಯ, ಭೋಜರಾಜ್ಯ ಮತ್ತು ಅಂಧಕ ರಾಜ್ಯಗಳ ಐಕಮತ್ಯವನ್ನು ಮುರಿದನು. ಆ ಕಾಲದಲ್ಲಿ ಭಾರತವರ್ಷ ಎಂದು ಹೆಸರು ಪಡೆದಿದ್ದ ವಿಸ್ತಾರವಾದ ಪ್ರದೇಶದಲ್ಲಿ ತನ್ನ ರಾಜ್ಯವನ್ನೇ ಅತ್ಯಂತ ಬಲಶಾಲಿ ರಾಜ್ಯವನ್ನಾಗಿ ಮಾಡಿದ. ಒಂದಾದ ಮೇಲೊಂದರಂತೆ ದೇವಕಿ ಮತ್ತು ವಸುದೇವರ ಆರು ಮಕ್ಕಳನ್ನು ಕಂಸನು ಕೊಂದಾಗ ಕಂಸನ ಹಲವಾರು ಸ್ನೇಹಿತರು, ಬಂಧುಗಳು ಅವನ ಬಳಿಗೆ ಹೋಗಿ ಏಯ ಕಾರ್ಯಗಳನ್ನು ನಿಲ್ಲಿಸಿಬಿಡುವಂತೆ ಬೇಡಿದರು. ಆದರೆ ಅವರೆಲ್ಲ ಕಂಸನ ಆರಾಧಕರಾದರು. ದೇವಕಿ ಮತ್ತು ವಸುದೇವರ ಆರು ಮಂದಿ ಮಕ್ಕಳನ್ನು ಒಂದಾದ ಮೇಲೊಂದರಂತೆ ಕೊಂದ ನಂತರ ಕೃಷ್ಣನ ಪೂರ್ಣ ವಿಸ್ತರಣೆಯು ಇದಕ್ಕೆ ಅನಂತ ಎಂದು ಹೆಸರು. ದೇವಕಿಯ ಗರ್ಭವನ್ನು ಪ್ರವೇಶಿಸಿತು. ದೇವಕಿಗೆ ತಡೆಯಲಾರದ ಹರ್ಷ, ತಡೆಯಲಾರದ ದುಃಖ. ಶ್ರೀ ವಿಷ್ಣುವೇ ತನ್ನ ಗರ್ಭದಲ್ಲಿ ಆಶ್ರಯ ಪಡೆದಿದ್ದಾನೆ ಎಂದು ಅವಳಿಗೆ ಅರ್ಥವಾಯಿತು. ಆದುದರಿಂದ ಹಿಡಿಸಲಾಗದ ಹಿಗ್ಗು. ಆದರೆ ಮಗುವು ಗರ್ಭದಿಂದ ಹೊರಕ್ಕೆ ಬರುತ್ತಲೇ ಕಂಸನು ಅದನ್ನು ಕೊಲ್ಲುವನೆಂದು ತಡೆಯಲಾಗದ ಯಾತನೆ. ಕಂಸನ ದುಷ್ಕೃತ್ಯಗಳಿಂದಾಗಿ ಸಂಕಟ ಪಡುತ್ತಿದ್ದ ಯಾದವರ ಭಯಭರಿತ ಸ್ಥಿತಿಯನ್ನು ಕಂಡು ಕರುಣೆಯಿಂದ ಕೃಷ್ಣನು ತನ್ನ ಅಂತರಂಗ ಶಕ್ತಿಯಾದ ಯೋಗಮಾಯೆಯು ಕಾಣಿಸಿಕೊಳ್ಳುವಂತೆ ಅಪ್ಪಣೆ ಮಾಡಿದ. ಶ್ರೀಕೃಷ್ಣನು ಲೋಕಕ್ಕೆ ದೇವರು, ಆದರೆ ಅವನು ಯದುವಂಶದ ವಿಶೇಷ ಪ್ರಭು. ಯೋಗಮಾಯೆಯು ದೇವೋತ್ತಮ ಪುರುಷನ ಮುಖ್ಯ ಶಕ್ತಿ. ದೇವೋತ್ತಮ ಪುರುಷನಿಗೆ ಹಲವಾರು ಶಕ್ತಿಗಳಿವೆ. ವೇದಗಳೇ ಹೇಳಿವೆ, ಪರಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ. ಎಲ್ಲ ವಿವಿಧ ಶಕ್ತಿಗಳು ಒಳಗು ಹೊರಗು ಕೆಲಸ ಮಾಡುತ್ತವೆ. ಯೋಗ ಮಾಯೆಯು ಈ ಎಲ್ಲ ಶಕ್ತಿಗಳಲ್ಲಿ ಮುಖ್ಯ ಶಕ್ತಿ. ಸುಂದರ ಗೋವುಗಳು ತುಂಬಿ ಹೋಗಿ ಅವುಗಳಿಂದ ಕಂಗೊಳಿಸುವ ನಾಡಾದ ವೃಂದಾವನದಲ್ಲಿ, ವ್ರಜಭೂಮಿಯಲ್ಲಿ ಕಾಣಿಸಿಕೊಳ್ಳುವಂತೆ ಯೋಗ ಮಾಯೆಗೆ ದೇವೋತ್ತಮ ಪರಮಪುರುಷನು ಅಪ್ಪಣೆ ಮಾಡಿದನು. ವಸುದೇವನ ಹೆಂಡತಿಯರಲ್ಲಿ ಒಬ್ಬಳಾದ ರೋಹಿಣಿಯು ವೃಂದಾವನದಲ್ಲಿ ಮಹಾರಾಜ್ ನಂದ ಮತ್ತು ರಾಣಿ ಯಶೋದೆ ಇವರ ಮನೆಯಲ್ಲಿದ್ದಳು. ಕಂಸನ ಕ್ರೂರ ಕೃತ್ಯಗಳಿಗೆ ಹೆದರಿ ರೋಹಿಣಿಯು ಯದುಕುಲದ ಇನ್ನೂ ಹಲವಾರು ನಾಡಿನಲ್ಲೆಲ್ಲ ಹಂಚಿ ಹೋಗಿದ್ದರು. ಅವರಲ್ಲಿ ಕೆಲವರು ಬೆಟ್ಟಗಳ ಗವಿಗಳಲ್ಲಿ ಸಹ ವಾಸವಾಗಿದ್ದರು. ಭಗವಂತನು ಯೋಗ ಮಾಯೆಗೆ ಹೀಗೆ ಹೇಳಿದನು, ದೇವಕಿ ಮತ್ತು ವಸುದೇವರನ್ನು ಕಂಸನು ಸೆರೆಮನೆಯಲ್ಲಿ ಇಟ್ಟಿದ್ದಾನೆ. ನನ್ನ ಪೂರ್ಣ ಅಂಶನಾದ ಶೇಷನು ಈಗ ದೇವಕಿಯ ಗರ್ಭದಲ್ಲಿದ್ದಾನೆ. ಶೇಷನನ್ನು ದೇವಕಿಯ ಗರ್ಭದಿಂದ ಕೊಂಡೊಯ್ದು ರೋಹಿಣಿಯ ಗರ್ಭದಲ್ಲಿ ಇಡು. ಅನಂತರ ನಾನು ನನ್ನೆಲ್ಲ ಶಕ್ತಿಗಳೊಡನೆ ದೇವಕಿಯ ಗರ್ಭದಲ್ಲಿ ಅವತರಿಸುತ್ತೇನೆ. ನಾನು ದೇವಕಿ ಮತ್ತು ವಸುದೇವರ ಮಗನಾಗಿ ಕಾಣಿಸಿಕೊಳ್ಳುತ್ತೇನೆ. ನೀನು ನಂದ ಮತ್ತು ಯಶೋದೆಯರ ಮಗಳಾಗಿ ವೃಂದಾವನದಲ್ಲಿ ನೀನು ನನ್ನ ಸೋದರಿಯಾಗಿ ಹುಟ್ಟುವುದರಿಂದ ಜನರು ನಿನ್ನನ್ನು ದೀಪ, ಧೂಪ, ಪುಷ್ಪ ಹಾಗೂ ಕಾಣಿಕೆಗಳಿಂದ ಪೂಜಿಸುವರು. ಅವರ ಇಂದ್ರಿಯ ಭೋಗದ ಅಪೇಕ್ಷೆಯನ್ನು ಬೇಗನೆ ಸಲ್ಲಿಸು. ಇಹಲೋಕ ಸುಖಾಭಿಲಾಷಿಗಳಾದವರು ನಿನ್ನನ್ನು ನಿನ್ನ ಬೇರೆ ಬೇರೆ ವಿಸ್ತರಣೆಗಳಲ್ಲಿ ಪೂಜಿಸುವರು. ಈ ವಿಸ್ತರಣೆಗಳಿಗೆ ದುರ್ಗಾ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣೆ, ಮಾಧವಿ, ಕನ್ಯಾಕ, ಮಾಯಾ, ನಾರಾಯಣಿ, ಈಶಾನಿ, ಶಾರದ ಮತ್ತು ಅಂಬಿಕ ಎಂಬ ಹೆಸರುಗಳಿರುವುವು. ಕೃಷ್ಣ ಮತ್ತು ಯೋಗಮಾಯೆಯರು ಪರಮಶಕ್ತಿಶಾಲಿ ಮತ್ತು ಪರಮಶಕ್ತಿಯು ಸೋದರ ಮತ್ತು ಸೋದರಿಯಾಗಿ ಕಾಣಿಸಿಕೊಂಡರು. ಶಕ್ತಿಶಾಲಿಗೂ ಶಕ್ತಿಗೂ ಸ್ಪಷ್ಟವಾದ ವ್ಯತ್ಯಾಸವು ಇಲ್ಲದಿದ್ದರೂ ಯಾವಾಗಲೂ ಶಕ್ತಿಯು ಶಕ್ತಿಶಾಲಿಗೆ ಅಧೀನ. ಪ್ರಾಪಂಚಿಕ ಮನೋಧರ್ಮದವರು ಶಕ್ತಿಯ ಆರಾಧಕರು, ಆದರೆ ದಿವ್ಯವಾದಿಗಳಾದವರು ಶಕ್ತಿಶಾಲಿಯ ಆರಾಧಕರು. ಭೌತಿಕ ಜಗತ್ತಿನಲ್ಲಿ ಕೃಷ್ಣನು ಪರಮಶಕ್ತಿಶಾಲಿ, ದುರ್ಗಾ ಪರಮಶಕ್ತಿ. ವಾಸ್ತವವಾಗಿ ವೈದಿಕ ಸಂಸ್ಕೃತಿಯಲ್ಲಿ ಶಕ್ತಿಶಾಲಿ ಶಕ್ತಿ ಇಬ್ಬರನ್ನು ಆರಾಧಿಸುತ್ತಾರೆ. ವಿಷ್ಣು ಮತ್ತು ದೇವಿಯರ ಸಹಸ್ರಾರು ದೇವಾಲಯಗಳಿವೆ. ಕೆಲವೊಮ್ಮೆ ಅವರಿಬ್ಬರನ್ನು ಒಟ್ಟಿಗೆ ಆರಾಧಿಸುವುದು ಉಂಟು. ಕೃಷ್ಣನ ಬಹಿರಂಗ ಶಕ್ತಿಯಾದ ದುರ್ಗೆಯನ್ನು ಶಕ್ತಿಯನ್ನು ಆರಾಧಿಸುವವನು ಎಲ್ಲ ಪ್ರಪಂಚಿಕ ಯಶಸ್ಸನ್ನು ಬಹು ಸುಲಭವಾಗಿ ಗಳಿಸಬಹುದು. ಆದರೆ ಆಧ್ಯಾತ್ಮಿಕತೆಯಲ್ಲಿ ಉತ್ಕರ್ಷವನ್ನು ಬಯಸುವವರು ಕೃಷ್ಣ ಪ್ರಜ್ಞೆಯಲ್ಲಿ ಶಕ್ತಿಶಾಲಿಯ ಆರಾಧನೆಯಲ್ಲಿ ತೊಡಗಬೇಕು. ತನ್ನ ಪೂರ್ಣ ವಿಸ್ತರಣೆಯಾದ ಅನಂತಶೇಷನು ದೇವಕಿಯ ಗರ್ಭದಲ್ಲಿದ್ದಾನೆಂದು ಭಗವಂತನು ಯೋಗಮಾಯೆಗೆ ತಿಳಿಸಿದನು. ರೋಹಿಣಿಯ ಗರ್ಭಕ್ಕೆ ಬಲತ್ಕಾರದಿಂದ ತಂದುದರಿಂದ ಅವನಿಗೆ ಸಂಕರ್ಷಣ ಎಂದು ಹೆಸರಾಗುತ್ತದೆ. ಬದುಕಿನ ಅತ್ಯುನ್ನತ ಆನಂದವಾದ ರಮಣವನ್ನು ಹೊಂದಲು ಅಗತ್ಯವಾದ ಆಧ್ಯಾತ್ಮಿಕ ಶಕ್ತಿ ಅಥವಾ ಬಲಕ್ಕೆ ಅವನು ಆಕಾರವಾಗುತ್ತಾನೆ ಎಂದು ಭಗವಂತನು ಹೇಳಿದನು. ಆದುದರಿಂದ ಅವನು ಅವತರಿಸಿದ ನಂತರ ಪೂರ್ಣಾಂಶನಾದ ಅನಂತನಿಗೆ ಸಂಕರ್ಷಣ ಅಥವಾ ಬಲರಾಮ ಎಂದು ಹೆಸರಾಗುವುದು. ಉಪನಿಷತ್ತುಗಳಲ್ಲಿ ನಾಯಂ ಆತ್ಮಬಲಹೀನೇನ ಲಭ್ಯ ಎಂದು ಹೇಳಿದೆ. ಹೀಗೆ ಎಂದರೆ ಪರಮಾತ್ಮನನ್ನು ಸೇರುವುದಾಗಲಿ ಯಾವುದೇ ಬಗೆಯ ಆತ್ಮ ಸಾಕ್ಷಾತ್ಕಾರವಾಗಲಿ ಬಲರಾಮನ ಕೃಪೆ ಸಾಕಷ್ಟಿಲ್ಲದೆ ಸಾಧ್ಯವಿಲ್ಲ ಎಂದರ್ಥ. ಬಲ ಎಂದರೆ ದೈಹಿಕ ಶಕ್ತಿಯಲ್ಲ. ದೈಹಿಕ ಶಕ್ತಿಯಿಂದ ಯಾರೂ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡೆಯಲಾರರು. ಬಲರಾಮ ಅಥವಾ ಸಂಕರ್ಷಣನು ನೀಡುವ ಆಧ್ಯಾತ್ಮಿಕ ಶಕ್ತಿಯು ಮನುಷ್ಯನಿಗಿರಬೇಕು. ಅನಂತ ಅಥವಾ ಶೇಷ ಎಲ್ಲ ಗ್ರಹಗಳನ್ನು ಅವುಗಳ ಸ್ಥಾನಗಳಲ್ಲಿ ಉಳಿಸುವ ಶಕ್ತಿ. ಭೌತಿಕವಾಗಿ ಇದನ್ನು ಗುರುತ್ವಾಕರ್ಷಣ ಶಕ್ತಿ ಎಂದು ಕರೆಯುತ್ತಾರೆ. ಆದರೆ ವಾಸ್ತವವಾಗಿ ಇದು ಸಂಕರ್ಷಣನ ಶಕ್ತಿಯ ಪ್ರದರ್ಶನ. ಬಲರಾಮ ಅಥವಾ ಶಂಕರ್ಷಣನು ಆಧ್ಯಾತ್ಮಿಕ ಶಕ್ತಿ ಅಥವಾ ಮೂಲ ಆಧ್ಯಾತ್ಮಿಕ ಗುರು. ಆದುದರಿಂದ ಬಲರಾಮನ ಅವತಾರವಾದ ನಿತ್ಯಾನಂದ ಪ್ರಭುಗಳು ಮೂಲ ಆಧ್ಯಾತ್ಮಿಕ ಗುರುಗಳು. ಆಧ್ಯಾತ್ಮಿಕ ಗುರುವು ದೇವೋತ್ತಮ ಪರಮ ಪುರುಷನಾದ ಬಲರಾಮನ ಪ್ರತಿನಿಧಿಗಳು. ಬಲರಾಮನೇ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತಾನೆ. ಆಧ್ಯಾತ್ಮಿಕ ಗುರುವು ಶ್ರೀಕೃಷ್ಣನ ಕರುಣೆಯ ಅಭಿವ್ಯಕ್ತಿ ಎಂದು ಚೈತನ್ಯ ಚರಿತಾಮೃತದಲ್ಲಿ ದೃಢಪಡಿಸಿದೆ. ದೇವೋತ್ತಮ ಪರಮ ಪುರುಷನು ಯೋಗಮಾಯೆಗೆ ಹೀಗೆ ಅಪ್ಪಣೆ ಮಾಡಿದಾಗ ಅವಳು ಪ್ರಭುವಿಗೆ ಪ್ರದಕ್ಷಿಣೆ ಮಾಡಿದಳು ಮತ್ತು ಅವನ ಅಪ್ಪಣೆಯಂತೆ ಈ ಭೌತಿಕ ಜಗತ್ತಿನಲ್ಲಿ ಅವತರಿಸಿದಳು. ಉಚ್ಚರಿಸಿದ್ದಳು. ದೇವೋತ್ತಮ ಪರಮ ಪುರುಷನು ಶೇಷ ಪ್ರಭುವನ್ನು ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಿದಾಗ ಅವರಿಬ್ಬರು ಯೋಗಮಾಯೆಯ ಮಂತ್ರಾಶಕ್ತಿಯಲ್ಲಿದ್ದರು. ಇದಕ್ಕೆ ಯೋಗ ನಿದ್ರೆ ಎಂದು ಹೆಸರು. ಇದು ಆದಾಗ ಜನರು ದೇವಕಿಯ ಏಳನೆಯ ಮಗುವಿನ ಗರ್ಭಪಾತವಾಯಿತೆಂದು ತಿಳಿದರು. ಬಲರಾಮನು ದೇವಕಿಯ ಮಗನಾಗಿ ಅವತರಿಸಿದರೂ ರೋಹಿಣಿಯ ಮಗನೆಂದು ಕಾಣುವಂತೆ ಅವನನ್ನು ಆಕೆಯ ಗರ್ಭಕ್ಕೆ ತರಲಾಯಿತು. ಇದಾದ ನಂತರ ತನ್ನ ಪರಿಶುದ್ಧ ಭಕ್ತರಲ್ಲಿ ತನ್ನ ಪೂರ್ಣ ಶಕ್ತಿಯನ್ನು ಇರಿಸಲು ಸದಾ ಸಿದ್ಧನಾಗಿರುವ ದೇವೋತ್ತಮ ಪರಮ ಪುರುಷನು ಸಕಲ ಸೃಷ್ಟಿಯ ಪ್ರಭುವಾಗಿ ವಸುದೇವನ ಮನಸ್ಸನ್ನು ಪ್ರವೇಶಿಸಿದನು. ಮೊಟ್ಟ ಮೊದಲು ಶ್ರೀಕೃಷ್ಣನು ದೇವಕಿಯ ಪರಿಶುದ್ಧ ಹೃದಯದಲ್ಲಿ ನೆಲೆಸಿದ್ದಾನೆಂದು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ವೀರ್ಯದಾನದಿಂದ ಅವನು ದೇವಕಿಯ ಗರ್ಭಕ್ಕೆ ಬರಲಿಲ್ಲ. ತನ್ನ ಊಹಾತೀತ ಶಕ್ತಿಯಿಂದ ದೇವೋತ್ತಮ ಪರಮ ಪುರುಷನು ಯಾವ ರೀತಿಯಲ್ಲಾದರೂ ಕಾಣಿಸಿಕೊಳ್ಳಬಹುದು. ಹೆಂಗಸಿನ ಗರ್ಭದಲ್ಲಿ ವೀರ್ಯದಾನದಿಂದ ಸಾಮಾನ್ಯವಾದ ರೀತಿಯಲ್ಲಿ ಕಾಣಿಸಿಕೊಳ್ಳುವುದು ಆತನ ವಿಷಯದಲ್ಲಿ ಅಗತ್ಯವಿಲ್ಲ. ತನ್ನ ಹೃದಯದಲ್ಲಿ ದೇವೋತ್ತಮ ಪರಮ ಪುರುಷನ ರೂಪವನ್ನು ಇರಿಸಿಕೊಂಡ ವಸುದೇವನು ತಡೆಯಲಾಗದ ಸುಡುವ ಕಿರಣಗಳ ಪ್ರಭೆಯ ಸೂರ್ಯನಂತೆ ಕಂಡನು. ವಸುದೇವನ ಪರಿಶುದ್ಧ ಹೃದಯದಲ್ಲಿ ಸ್ಥಾಪಿತವಾದ ಪ್ರಭುವಿನ ರೂಪವು ಕೃಷ್ಣನ ಮೂಲ ರೂಪದಿಂದ ಬೇರೆಯಲ್ಲ. ಕೃಷ್ಣನ ರೂಪವು ಎಲ್ಲಿಯೇ ಕಾಣಿಸಿಕೊಳ್ಳಲಿ, ಅದರಲ್ಲಿಯೂ ಮುಖ್ಯವಾಗಿ ಮನುಷ್ಯನ ಹೃದಯದಲ್ಲಿ ಕಾಣಿಸಿಕೊಂಡಾಗ ಅದಕ್ಕೆ ಧಾಮ ಎಂದು ಹೆಸರು. ಧಾಮ ಎನ್ನುವುದು ಕೃಷ್ಣನ ರೂಪಕ್ಕೆ ಮಾತ್ರ ಸಂಬಂಧಿಸಿಲ್ಲ, ಅದು ಅವನ ಹೆಸರು, ಅವನ ರೂಪ, ಅವನ ಗುಣ ಮತ್ತು ಅವನ ಪರಿಕರ, ಈ ಎಲ್ಲವನ್ನು ಸೂಚಿಸುತ್ತದೆ. ಎಲ್ಲವೂ ಏಕಕಾಲಕ್ಕೆ ಪ್ರಕಟವಾಗುತ್ತವೆ. ಹೀಗೆ ಸರ್ವಶಕ್ತಿಗಳಿಂದೊಡಗೂಡಿದ ದೇವೋತ್ತಮ ಪರಮ ಪುರುಷನ ನಿತ್ಯರೂಪವನ್ನು ವಸುದೇವನ ಮನಸ್ಸಿನಿಂದ ದೇವಕಿಯ ಮನಸ್ಸಿಗೆ ಕರೆದೊಯ್ಯಲಾಯಿತು. ಇದು ಅಸ್ತಮಿಸುತ್ತಿರುವ ಸೂರ್ಯನ ಕಿರಣಗಳನ್ನು ಪೂರ್ವದಲ್ಲಿ ಉದಯಿಸುತ್ತಿರುವ ಚಂದ್ರನಿಗೆ ವರ್ಗಾಯಿಸಿದಂತೆ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ವಸುದೇವನ ದೇಹದಿಂದ ದೇವಕಿಯ ದೇಹವನ್ನು ಪ್ರವೇಶಿಸಿದನು. ಸಾಮಾನ್ಯ ಜೀವಾತ್ಮನ ಸ್ಥಿತಿಯನ್ನು ಮೀರಿದವನು ಅವನು. ಕೃಷ್ಣನು ಇರುವೆಡೆಯಲ್ಲಿ ನಾರಾಯಣ ನಂತಹ ಅವನ ಪೂರ್ಣ ವಿಸ್ತರಣಗಳು, ವರಹ ಮತ್ತು ನರಸಿಂಹರಂತಹ ಅವತಾರಗಳು ಅವನೊಡನೆ ಇರುತ್ತಾರೆ ಮತ್ತು ಅವರು ಭೌತಿಕ ಅಸ್ತಿತ್ವದ ಅಗತ್ಯಗಳಿಗೆ ಅಧೀನರಾಗಿರುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವೋತ್ತಮ ಪರಮ ಪುರುಷನು ಅದ್ವಿತೀಯನು, ಎಲ್ಲ ಸೃಷ್ಟಿಗೆ ಕಾರಣನು. ದೇವಕಿಯು ಅವನ ಆವಾಸವಾದಳು. ದೇವಕಿಯು ಪರಿಪೂರ್ಣ ಸತ್ಯದ ಆವಾಸವಾದಳು. ಆದರೆ ಅವಳು ಕಂಸನ ಗೃಹದಲ್ಲಿದ್ದುದರಿಂದ ಅದು ಮಿಟ್ಟ ಬೆಂಕಿಯಂತೆ ಅಥವಾ ದುರುಪಯೋಗ ಮಾಡಿಕೊಂಡ ಶಿಕ್ಷಣದಂತೆ ಕಾಣುತ್ತಿದ್ದಳು. ಬೆಂಕಿಯನ್ನು ಒಂದು ಮಡಿಕೆಯ ಪಕ್ಕಗಳಿಂದ ಸುತ್ತುವರಿದಾಗ ಅಥವಾ ಒಂದು ಊಜಿಯಲ್ಲಿ ಇಟ್ಟಾಗ ಬೆಂಕಿಯ ಉಜ್ವಲ ಕಿರಣಗಳನ್ನು ಗುರುತಿಸಲು ಸಾಧ್ಯವಿಲ್ಲ. ಹಾಗೆಯೇ ಜನಸಾಮಾನ್ಯರಿಗೆ ಉಪಯೋಗವಾಗದ ಜ್ಞಾನವನ್ನು ಅಷ್ಟಾಗಿ ಗುರುತಿಸುವುದಿಲ್ಲ. ಹಾಗೆಯೇ ದೇವಕಿಯನ್ನು ಕಂಸನ ಅರಮನೆಯ ಸೆರೆಮನೆಯ ಗೋಡೆಗಳ ನಡುವೆ ಬಂಧಿಸಲಾಗಿತ್ತು. ದೇವೋತ್ತಮ ಪರಮ ಪುರುಷನನ್ನು ಗರ್ಭದಲ್ಲಿ ಧರಿಸಿದ್ದರಿಂದ ಆಕೆಗೆ ಬಂದ ದಿವ್ಯ ಸೌಂದರ್ಯವನ್ನು ಯಾರೂ ನೋಡುವಂತಿರಲಿಲ್ಲ. ಆದರೂ ಕಂಸನು ತನ್ನ ತಂಗಿಯ ಅಲೌಕಿಕ ಸೌಂದರ್ಯವನ್ನು ಕಂಡನು. ದೇವೋತ್ತಮ ಪರಮ ಪುರುಷನು ಅವಳ ಗರ್ಭದಲ್ಲಿ ಆಶ್ರಯ ಪಡೆದಿದ್ದ ಎಂದು ನಿರ್ಣಯಿಸಿದನು. ಹಿಂದೆಂದೂ ಅವಳಿಗೆ ಇಂತಹ ಬೆರಗುಗೊಳಿಸುವ ಸೌಂದರ್ಯವಿರಲಿಲ್ಲ. ದೇವಕಿಯ ಗರ್ಭದಲ್ಲಿ ಆಶ್ಚರ್ಯಕರವಾದದೇನೋ ಇದೆ ಎನ್ನುವುದು ಅವನಿಗೆ ಅರ್ಥವಾಯಿತು. ಆತನಿಗೆ ಆತಂಕವಾಯಿತು. ದೇವೋತ್ತಮ ಪರಮ ಪುರುಷನು ಈಗ ಬಂದಿದ್ದಾನೆ, ಮುಂದೆ ತನ್ನನ್ನು ಕೊಲ್ಲುತ್ತಾನೆ ಎಂದು ಅವನಿಗೆ ಖಂಡಿತವಾಗಿ ತಿಳಿದಿತ್ತು. ಅವನು ಹೀಗೆ ಯೋಚನೆ ಮಾಡಿದ, ದೇವಕಿಯನ್ನು ಏನು ಮಾಡಬೇಕು? ನಿಶ್ಚಯವಾಗಿಯೂ ಅವಳ ಗರ್ಭದಲ್ಲಿ ವಿಷ್ಣು ಅಥವಾ ಕೃಷ್ಣನಿದ್ದಾನೆ. ಆದ್ದರಿಂದ ದೇವತೆಗಳ ಮಹತ್ ಕಾರ್ಯವನ್ನು ಸಾಧಿಸಲು ಕೃಷ್ಣನು ಬಂದಿದ್ದಾನೆ ಎನ್ನುವುದು ಖಂಡಿತ. ನಾನು ಈಗಲೇ ದೇವಕಿಯನ್ನು ಕೊಂದರೂ ಆ ಮಹತ್ ಕಾರ್ಯವನ್ನು ತಡೆಯಲಾಗುವುದಿಲ್ಲ. ವಿಷ್ಣುವಿನ ಸಂಕಲ್ಪವನ್ನು ವಿಫಲಗೊಳಿಸುವುದು ಯಾರಿಗೂ ಸಾಧ್ಯವಿಲ್ಲ ಎಂದು ಕಂಸನಿಗೆ ತಿಳಿದಿತ್ತು. ಭಗವಂತನ ನಿಯಮಗಳನ್ನು ಉಲ್ಲಂಘಿಸುವುದು ಸಾಧ್ಯವಿಲ್ಲ ಎಂದು ಬುದ್ಧಿ ಇರುವ ಯಾವುದೇ ಮನುಷ್ಯನಿಗೂ ಅರ್ಥವಾಗುತ್ತದೆ. ರಾಕ್ಷಸರು ಏನೇ ಅಡ್ಡಿಗಳನ್ನು ಓಡಿದರೂ ಅವನ ಸಂಕಲ್ಪವು ಈಡೇರುತ್ತದೆ. ಅವನು ಇನ್ನೂ ಯೋಚಿಸಿದನು, ಅತ್ಯಂತ ಕ್ರೂರಿಯಾದವನು ಈ ಜೀವಮಾನದಲ್ಲಿಯೇ ಸತ್ತಂತೆ. ಕ್ರೂರ ಮನುಷ್ಯನು ಬದುಕಿರುವಾಗ ಯಾರಿಗೂ ಅವನು ಇಷ್ಟವಾಗುವುದಿಲ್ಲ. ಅವನು ಸತ್ತ ಮೇಲೆ ಜನರು ಅವನನ್ನು ಶಪಿಸುತ್ತಾರೆ. ಅವನು ತನ್ನನ್ನು ದೇಹದೊಡನೆ ಗುರುತಿಸಿಕೊಳ್ಳುವುದರಿಂದ ಅವನ ಅವನತಿಯಾಗುತ್ತದೆ ಮತ್ತು ಅವನನ್ನು ನರಕದ ಅತ್ಯಂತ ಕತ್ತಲೆಯ ಭಾಗಕ್ಕೆ ನೂಕುತ್ತಾರೆ. ಹೀಗೆ ಕಂಸನು ದೇವಕಿಯನ್ನು ಆಗ ಕೊಲ್ಲುವುದರ ಸಾಧಕ ಬಾಧಕಗಳನ್ನು ಯೋಚಿಸಿದನು. ದೇವಕಿಯನ್ನು ಕೂಡಲೇ ಕೊಲ್ಲದೆ ಅನಿವಾರ್ಯವಾದ ಭವಿಷ್ಯತಿಗಾಗಿ ಕಾಯಲು ಕಂಸನು ನಿರ್ಧರಿಸಿದನು. ಆದರೆ ಅವನ ಮನಸ್ಸು ದೇವೋತ್ತಮ ಪುರುಷನ ವಿಷಯದಲ್ಲಿ ದ್ವೇಷದಲ್ಲಿ ಮುಳುಗಿತು. ಅವನು ಮಗುವಿನ ಜನನಕ್ಕಾಗಿ ತಾಳ್ಮೆಯಿಂದ ಕಾಯುತ್ತಿದ್ದ. ತಾನು ಆಗಲೇ ದೇವಕಿಯ ಇತರ ಮಕ್ಕಳನ್ನು ಕೊಂದಂತೆಯೇ ಈ ಮಗುವನ್ನು ಕೊಲ್ಲಬಹುದು ಎಂದು ನಿರೀಕ್ಷಿಸುತ್ತಿದ್ದ. ಹೀಗೆ ದೇವೋತ್ತಮ ಪುರುಷನ ವಿಷಯದಲ್ಲಿ ದ್ವೇಷ ಸಾಗರದಲ್ಲಿ ಮುಳುಗಿದ್ದ ಅವನು ಕುಳಿತಿರುವಾಗ, ನಿದ್ರೆ ಮಾಡುತ್ತಿರುವಾಗ, ನಡೆದಾಡುತ್ತಿರುವಾಗ, ಊಟ ಮಾಡುತ್ತಿರುವಾಗ, ಕೆಲಸ ಮಾಡುವಾಗ, ಎಲ್ಲ ಸನ್ನಿವೇಶಗಳಲ್ಲಿಯೂ ಕೃಷ್ಣ ಮತ್ತು ವಿಷ್ಣುವನ್ನು ಕುರಿತು ಯೋಚಿಸಲು ಪ್ರಾರಂಭಿಸಿದ. ಅವನ ಮನಸ್ಸು ದೇವೋತ್ತಮ ಪರಮಪುರುಷನ ಯೋಚನೆಯಲ್ಲಿ ಎಷ್ಟು ಮುಳುಗಿತ್ತೆಂದರೆ ಪರೋಕ್ಷವಾಗಿ ಅವನು ಕೃಷ್ಣನನ್ನು ಅಥವಾ ವಿಷ್ಣುವನ್ನು ಮಾತ್ರ ಕಾಣುತ್ತಿದ್ದ.
ಅವನ ಮನಸ್ಸು ವಿಷ್ಣುವಿನಲ್ಲಿಯೇ ಮುಳುಗಿ ಹೋಗಿದ್ದರೂ ಅವನು ಕೃಷ್ಣನನ್ನು ಶತ್ರುವೆಂದು ಯೋಚಿಸುತ್ತಿದ್ದುದರಿಂದ ದುರಾದೃಷ್ಟವಶಾತ್ ಅವನನ್ನು ಭಕ್ತ ಎಂದು ಪರಿಗಣಿಸುವುದಿಲ್ಲ. ಮಹಾಭಕ್ತನ ಮನಸ್ಸು ಸದಾ ಕೃಷ್ಣನಲ್ಲಿ ತನ್ಮಯವಾಗಿರುತ್ತದೆ. ಆದರೆ ಭಕ್ತನು ಅವನ ವಿಷಯವಾಗಿ ಪ್ರೀತಿಯಿಂದ ಯೋಚಿಸುತ್ತಾನೆ, ದ್ವೇಷದಿಂದ ಅಲ್ಲ. ಕೃಷ್ಣನ ವಿಷಯವಾಗಿ ಪ್ರೀತಿಯಿಂದ ಯೋಚಿಸುವುದು ಕೃಷ್ಣ ಪ್ರಜ್ಞೆ. ಆದರೆ ಕೃಷ್ಣನನ್ನು ಕುರಿತು ಹಗೆತನದಿಂದ ಯೋಚಿಸುವುದು ಕೃಷ್ಣ ಪ್ರಜ್ಞೆಯಲ್ಲ.
ಈ ಸಮಯದಲ್ಲಿ ಮಹರ್ಷಿ ನಾರದರು ಮತ್ತು ಅನೇಕ ಮಂದಿ ದೇವತೆಗಳನ್ನು ಒಡಗೂಡಿ ಬ್ರಹ್ಮದೇವನು ಶಿವನು ಕಂಸನ ಗೃಹವನ್ನು ಅದೃಶ್ಯವಾಗಿ ಪ್ರವೇಶಿಸಿದರು. ಅವರು ಶ್ರೇಷ್ಠ ಸ್ತೋತ್ರಗಳಿಂದ ದೇವೋತ್ತಮ ಪರಮಪುರುಷನಿಗೆ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದರು. ಈ ಸ್ತೋತ್ರಗಳಿಂದ ಭಕ್ತರಿಗೆ ತುಂಬಾ ಆನಂದವಾಗುತ್ತದೆ, ಅವರ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಅವರ ಪ್ರಾರಂಭದ ಮಾತುಗಳಲ್ಲೇ ಭಗವಂತನು ತನ್ನ ಮಾತನ್ನು ನಡೆಸಿಕೊಟ್ಟಿದ್ದಾನೆ ಎಂದು ಹೊಗಳಿದರು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಸಾಧುಗಳನ್ನು ರಕ್ಷಿಸಿ ದುಷ್ಕರ್ಮಿಗಳನ್ನು ನಾಶ ಮಾಡಲು ಕೃಷ್ಣನು ಈ ಭೌತಿಕ ಜಗತ್ತಿಗೆ ಬರುತ್ತಾನೆ. ಇದು ಅವನ ಪ್ರತಿಜ್ಞೆ. ಈ ಪ್ರತಿಜ್ಞೆಯನ್ನು ಪೂರೈಸಲು ಭಗವಂತನು ದೇವಕಿಯ ಗರ್ಭದಲ್ಲಿ ನೆಲೆಸಿದ್ದಾನೆ ಎಂದು ದೇವತೆಗಳಿಗೆ ಅರ್ಥವಾಯಿತು. ತನ್ನ ಮಹತ್ ಕಾರ್ಯವನ್ನು ಸಾಧಿಸಲು ಭಗವಂತನು ಅವತರಿಸುತ್ತಾನೆ ಎಂದು ದೇವತೆಗಳಿಗೆ ಸಂತೋಷವಾಯಿತು. ಅವರು ಅವನನ್ನು ಸತ್ಯಂ ಪರಂ ಎಂದರೆ ಪರಂ ಪರಿಪೂರ್ಣ ಸತ್ಯ ಎಂದು ಕರೆದರು. ಪ್ರತಿಯೊಬ್ಬರೂ ಸತ್ಯಕ್ಕಾಗಿ ಹುಡುಕಾಡುತ್ತಿದ್ದಾರೆ. ಇದು ಬದುಕಿನ ಚಿಂತನಶೀಲ ವಿಧಾನ. ಕೃಷ್ಣನೇ ಪರಮ ಪರಿಪೂರ್ಣ ಸತ್ಯ ಎಂದು ದೇವತೆಗಳು ತಿಳಿಸಿಕೊಡುತ್ತಾರೆ. ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞಾವಂತನಾದವನು ಪರಿಪೂರ್ಣ ಸತ್ಯವನ್ನು ಪಡೆಯಬಹುದು. ಕೃಷ್ಣನೇ ಸಂಪೂರ್ಣ ಸತ್ಯ. ಅನಂತಕಾಲದ ಮೂರು ಘಟ್ಟಗಳಲ್ಲಿಯೂ ಸಾಪೇಕ್ಷ ಸತ್ಯವು ಸತ್ಯವಲ್ಲ. ಕಾಲವನ್ನು ಭೂತ, ವರ್ತಮಾನ ಮತ್ತು ಭವಿಷ್ಯತ್ತೆಂದು ಭಾಗ ಮಾಡುತ್ತಾರೆ. ಭೂತ, ವರ್ತಮಾನ ಮತ್ತು ಭವಿಷ್ಯತ್ತು ಮೂರರಲ್ಲಿಯೂ ಕೃಷ್ಣನು ಸದಾ ಸತ್ಯ. ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲವನ್ನೂ ಪರಮ ಸಮಯವು ನಿಯಂತ್ರಿಸುತ್ತದೆ. ಆದರೆ ಸೃಷ್ಟಿಗೂ ಮೊದಲು ಕೃಷ್ಣನು ಇದ್ದ. ಸೃಷ್ಟಿಯಾದ ನಂತರ ಎಲ್ಲವೂ ಕೃಷ್ಣನಲ್ಲಿವೆ. ಸೃಷ್ಟಿಯು ಮುಗಿದು ಹೋದಾಗಲೂ ಕೃಷ್ಣನು ಇರುತ್ತಾನೆ. ಆದುದರಿಂದ ಎಲ್ಲ ಸನ್ನಿವೇಶಗಳಲ್ಲಿಯೂ ಅವನು ಪರಿಪೂರ್ಣ ಸತ್ಯ. ಭೌತಿಕ ಜಗತ್ತಿನಲ್ಲಿ ಯಾವುದೇ ಸತ್ಯವು ಇರುವುದಾದರೆ ಅದು ಪರಮ ಸತ್ಯನಾದ ಕೃಷ್ಣನಿಂದ ಹೊರಹೊಮ್ಮುತ್ತದೆ. ಭೌತಿಕ ಜಗತ್ತಿನಲ್ಲಿ ಏನಾದರೂ ಸಮೃದ್ಧಿಯು ಇದ್ದರೆ ಅದು ಕೃಷ್ಣನಿಂದ ಬಂದದ್ದು.
ಭೌತಿಕ ಜಗತ್ತಿನಲ್ಲಿ ಏನಾದರೂ ಯಶಸ್ಸು ಇದ್ದರೆ ಅದು ಕೃಷ್ಣನಿಂದ ಬಂದದ್ದು. ಭೌತಿಕ ಜಗತ್ತಿನಲ್ಲಿ ಶಕ್ತಿ ಏನಾದರೂ ಇದ್ದರೆ ಆ ಶಕ್ತಿಯ ಮೂಲ ಕೃಷ್ಣ. ಭೌತಿಕ ಜಗತ್ತಿನಲ್ಲಿ ಏನಾದರೂ ಜ್ಞಾನ ಮತ್ತು ಶಿಕ್ಷಣಗಳಿದ್ದರೆ ಇಂಥ ಜ್ಞಾನ ಮತ್ತು ಶಿಕ್ಷಣಗಳ ಆಕರ ಕೃಷ್ಣ. ಆದುದರಿಂದ ಎಲ್ಲ ಸಾಪೇಕ್ಷ ಸತ್ಯಗಳಿಗೂ ಕೃಷ್ಣನೇ ಆಕರ. ಭೌತಿಕ ಜಗತ್ತು ಮುಖ್ಯವಾಗಿ ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶಗಳೆಂಬ ಪಂಚಭೂತಗಳಿಂದ ಆಗಿದೆ. ಈ ಪಂಚಭೂತಗಳು ಕೃಷ್ಣನಿಂದ ಬಂದುವೆ. ಭೌತಿಕ ಜಗತ್ತನ್ನು ಅಧ್ಯಯನ ಮಾಡುವ ವಿಜ್ಞಾನಿಗಳು ಭೌತಿಕ ಜಗತ್ತಿನ ಹೊರರೂಪಕ್ಕೆ ಈ ಪಂಚಭೂತಗಳೇ ಕಾರಣ ಎಂದು ಒಪ್ಪುತ್ತಾರೆ. ಆದರೆ ಅವುಗಳ ಸೂಕ್ಷ್ಮವಲ್ಲದ ಮತ್ತು ಸೂಕ್ಷ್ಮ ಸ್ಥಿತಿಗಳಿಗೆ ಕೃಷ್ಣನೇ ಕಾರಣ. ಈ ಭೌತಿಕ ಜಗತ್ತಿನಲ್ಲಿ ಕ್ರಿಯಾನಿರತವಾಗಿರುವ ಜೀವರು ಸಹ ಅವನ ತಟಸ್ಥ ಶಕ್ತಿಯ ಸೃಷ್ಟಿಗಳೇ. ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಇಡೀ ಜಗತ್ತು ಕೃಷ್ಣನ ಎರಡು ಬಗೆಯ ಚೈತನ್ಯಗಳ, ಮೇಲ್ಮಟ್ಟದ ಚೈತನ್ಯ ಮತ್ತು ಕೆಳಮಟ್ಟದ ಚೈತನ್ಯಗಳ ಮಿಲನ ಎಂದು ಸ್ಪಷ್ಟವಾಗಿ ಹೇಳಿದೆ. ಜೀವಿಗಳು ಉತ್ತಮ ಮಟ್ಟದ ಚೈತನ್ಯ, ಜೀವರಹಿತ ಭೌತಿಕ ಅಂಶಗಳು ಅವನ ಕೆಳಮಟ್ಟದ ಚೈತನ್ಯ. ಸುಪ್ತ ಸ್ಥಿತಿಯಲ್ಲಿರುವಾಗ ಎಲ್ಲವೂ ಕೃಷ್ಣನಲ್ಲಿ ವಿರಮಿಸಿರುತ್ತವೆ. ದೇವತೆಗಳು ಭೌತಿಕ ಅಭಿವ್ಯಕ್ತಿಯನ್ನು ವಿಶ್ಲೇಷಿಸುತ್ತಾ ದೇವೋತ್ತಮ ಪುರುಷನ ಪರಮರೂಪಕ್ಕೆ ಪ್ರಾರ್ಥನೆಯನ್ನು ಮುಂದುವರಿಸಿದರು. ಭೌತಿಕ ಅಭಿವ್ಯಕ್ತಿ ಎಂದರೇನು? ಅದೊಂದು ಮರದಂತೆ. ಮರವು ಭೂಮಿಯ ಮೇಲೆ ನಿಂತಿರುತ್ತದೆ. ಹಾಗೆಯೇ ಭೌತಿಕ ಅಭಿವ್ಯಕ್ತಿಯ ವೃಕ್ಷವು ಭೌತಿಕ ಪ್ರಕೃತಿಯ ಭೂಮಿಯ ಮೇಲೆ ನಿಂತಿದೆ. ಈ ಭೌತಿಕ ಅಭಿವ್ಯಕ್ತಿಯನ್ನು ಮರಕ್ಕೆ ಹೋಲಿಸುತ್ತಾರೆ. ಏಕೆಂದರೆ ತಕ್ಕಷ್ಟು ಕಾಲ ಕಳೆದ ನಂತರ ಮರವನ್ನು ಕತ್ತರಿಸಿ ಹಾಕುತ್ತಾರೆ. ಮರಕ್ಕೆ ವೃಕ್ಷ ಎಂದು ಹೆಸರು. ವೃಕ್ಷ ಎಂದರೆ ಕಡೆಗೆ ಕಡೆದು ಹಾಕುವ ವಸ್ತು ಎಂದು ಅರ್ಥ. ಆದುದರಿಂದ ಭೌತಿಕ ಅಭಿವ್ಯಕ್ತಿಯ ಈ ಮರವನ್ನು ಪರಂಸತ್ಯ ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಭೌತಿಕ ಅಭಿವ್ಯಕ್ತಿಯ ಮೇಲೆ ಕಾಲವು ಪ್ರಭಾವವನ್ನು ಬೀರಬಲ್ಲದು. ಆದರೆ ಕೃಷ್ಣನ ದೇಹವು ಶಾಶ್ವತ. ಭೌತಿಕ ಅಭಿವ್ಯಕ್ತಿಗೆ ಮೊದಲೇ ಅವನು ಅಸ್ತಿತ್ವದಲ್ಲಿ ಇದ್ದ. ಭೌತಿಕ ಅಭಿವ್ಯಕ್ತಿ ಇರುವಾಗಲೂ ಅವನು ಇರುತ್ತಾನೆ. ಅದು ಕರಗಿ ಹೋದಾಗಲೂ ಅವನು ಇರುತ್ತಾನೆ. ಭೌತಿಕ ಪ್ರಕೃತಿಯ ಭೂಮಿಯ ಮೇಲೆ ನಿಂತ ಭೌತಿಕ ಅಭಿವ್ಯಕ್ತಿಯ ವೃಕ್ಷದ ಉದಾಹರಣೆಯನ್ನು ಕಠೋಪನಿಷತ್ತು ಹೇಳುತ್ತದೆ. ಈ ಮರದಲ್ಲಿ ಎರಡು ಬಗೆಯ ಫಲಗಳು, ಸುಖ ಮತ್ತು ದುಃಖ. ದೇಹವೆಂಬ ಮರದ ಮೇಲಿರುವವರು ಎರಡು ಪಕ್ಷಿಗಳಂತೆ. ಒಂದು ಪಕ್ಷಿಯು ಪರಮಾತ್ಮ ಎಂಬ ಹೆಸರಿನ ಕೃಷ್ಣನ ಸ್ಥಳ ಸೀಮಿತ ಭಾಗ. ಮತ್ತೊಂದು ಪಕ್ಷಿ ಜೀವಾತ್ಮನು. ಜೀವಾತ್ಮನು ಈ ಭೌತಿಕ ಅಭಿವ್ಯಕ್ತಿಯ ಹಣ್ಣುಗಳನ್ನು ತಿನ್ನುತ್ತಿದ್ದಾನೆ. ಕೆಲವೊಮ್ಮೆ ಆತನು ಸುಖವೆಂಬ ಹಣ್ಣನ್ನು ತಿನ್ನುತ್ತಾನೆ, ಹಲವೊಮ್ಮೆ ದುಃಖವೆಂಬ ಹಣ್ಣನ್ನು ತಿನ್ನುತ್ತಾನೆ. ಆದರೆ ಇನ್ನೊಂದು ಪಕ್ಷಿಗೆ ಸುಖದ ಅಥವಾ ದುಃಖದ ಫಲಗಳನ್ನು ತಿನ್ನುವುದರಲ್ಲಿ ಆಸಕ್ತಿ ಇಲ್ಲ. ಏಕೆಂದರೆ ಅದು ಆತ್ಮತೃಪ್ತ. ದೇಹವೆಂಬ ಮರದಲ್ಲಿರುವ ಒಂದು ಪಕ್ಷಿಯು ಹಣ್ಣುಗಳನ್ನು ತಿನ್ನುತ್ತಿದೆ, ಇನ್ನೊಂದು ಪಕ್ಷಿ ಸಾಕ್ಷಿಯಾಗಿ ಮಾತ್ರ ಇದೆ ಎಂದು ಕಠೋಪನಿಷತ್ತು ಹೇಳುತ್ತದೆ. ಗಿಡದ ಬೇರುಗಳು ಮೂರು ದಿಕ್ಕುಗಳಲ್ಲಿ ಹರಡಿಕೊಂಡಿವೆ ಎಂದರೆ ಈ ಮರದ ಬೇರುಗಳು ಸತ್ವ, ರಜಸು ಮತ್ತು ತಮಸುಗಳೆಂಬ ಮೂರು ಗುಣಗಳು ಎಂದು ಅರ್ಥ. ಮರದ ಬೇರುಗಳು ವಿಸ್ತರಿಸಿಕೊಳ್ಳುವ ಹಾಗೆ ಸತ್ವ, ರಜಸು ಮತ್ತು ತಮಸು ಎಂಬ ಭೌತಿಕ ಪ್ರಕೃತಿಯ ಮೂರು ಗುಣಗಳ ಸಹಯೋಗದಿಂದ ಮನುಷ್ಯನು ಭೌತಿಕ ಅಸ್ತಿತ್ವದಲ್ಲಿ ತನ್ನ ದೈಹಿಕ ಅಸ್ತಿತ್ವವನ್ನು ಬೆಳೆಸಿಕೊಳ್ಳುತ್ತಾನೆ. ಫಲಗಳಿಗೆ ನಾಲ್ಕು ಬಗೆಯ ರುಚಿಗಳಿರುತ್ತವೆ: ಧರ್ಮಪರತೆ, ಆರ್ಥಿಕ ಬೆಳವಣಿಗೆ, ಒಂದಿಷ್ಟು ತೃಪ್ತಿ, ಕಡೆಗೆ ಮುಕ್ತಿ. ಭೌತಿಕ ಪ್ರಕೃತಿಯಲ್ಲಿ ತ್ರಿಗುಣಗಳ ಸಹಯೋಗಕ್ಕೆ ಅನುಗುಣವಾಗಿ ಜೀವಿಗಳು ವಿವಿಧ ಧರ್ಮಪರತೆ, ವಿವಿಧ ಆರ್ಥಿಕ ಬೆಳವಣಿಗೆ, ವಿವಿಧ ಇಂದ್ರಿಯ ತೃಪ್ತಿ ಮತ್ತು ವಿವಿಧ ಮುಕ್ತಿಗಳನ್ನು ಸವಿಯುತ್ತಾರೆ. ವಾಸ್ತವವಾಗಿ ಎಲ್ಲ ಭೌತಿಕ ಕಾರ್ಯಗಳು ನಡೆಯುವುದು ಅಜ್ಞಾನದಲ್ಲಿ. ಆದರೆ ಮೂರು ಗುಣಗಳಿರುವುದರಿಂದ ಕೆಲವೊಮ್ಮೆ ಸತ್ವ ಅಥವಾ ರಜಸು ತಮಸ್ಸನ್ನು ಮರೆಮಾಡುತ್ತದೆ. ಈ ಭೌತಿಕ ಫಲಗಳ ರುಚಿಯು ಪಂಚೇಂದ್ರಿಯಗಳ ಮೂಲಕ ಸ್ವೀಕೃತವಾಗುತ್ತದೆ. ಜ್ಞಾನವನ್ನು ಸಂವಹನ ಮಾಡುವ ಪಂಚೇಂದ್ರಿಯಗಳು ಆರು ಬಗೆಯ ಚಾಟಿಗಳಿಗೆ ಅಧೀನ. ಇವು ರೋಧನ, ಮಾಯೆ, ಶಕ್ತಿಹೀನತೆ, ಸಾವನ್ನು
ಅಥವಾ ಭೌತಿಕ ಅಭಿವ್ಯಕ್ತಿಯನ್ನು ಏಳು ಪದರಗಳು ಮುಚ್ಚುತ್ತವೆ. ಚರ್ಮ, ಮಾಂಸಖಂಡ, ಮಾಂಸ, ಎಲುಬಿನ ನೆಣ, ಮೂಳೆ, ಕೊಬ್ಬು ಮತ್ತು ವೀರ್ಯ. ಮರಕ್ಕೆ ಎಂಟು ರೆಂಬೆಗಳು: ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಮನಸ್ಸು, ಬುದ್ಧಿಶಕ್ತಿ ಮತ್ತು ಅಹಂಕಾರ. ಈ ಶರೀರಕ್ಕೆ ನವದ್ವಾರಗಳು: ಎರಡು ಕಣ್ಣುಗಳು, ಎರಡು ಒಳ್ಳೆಗಳು, ಎರಡು ಕಿವಿಗಳು, ಬಾಯಿ, ಜನನೇಂದ್ರಿಯ, ಗುದದ್ವಾರ. ದೇಹದೊಳಗೆ ಸಾಗುವ ವಾಯುವು ಹತ್ತು ಬಗೆಯದು: ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ ಇತ್ಯಾದಿ. ಹಿಂದೆ ವಿವರಿಸಿರುವಂತೆ ಈ ಮರದಲ್ಲಿ ಕುಳಿತಿರುವ ಎರಡು ಪಕ್ಷಿಗಳು ಜೀವಾತ್ಮ ಮತ್ತು ಸ್ಥಳೀಯ ದೇವೋತ್ತಮ ಪರಮ ಪುರುಷ.
ಇಲ್ಲಿ ವರ್ಣಿಸಿರುವ ಭೌತಿಕ ಅಭಿವ್ಯಕ್ತಿಯ ಮೂಲ ಕಾರಣ ದೇವೋತ್ತಮ ಪರಮ ಪುರುಷ. ದೇವೋತ್ತಮ ಪರಮ ಪುರುಷನು ತನ್ನನ್ನು ವಿಸ್ತರಿಸಿಕೊಂಡು ಭೌತಿಕ ಜಗತ್ತಿನ ತ್ರಿಗುಣಗಳ ಮೇಲೆ ಅಧಿಕಾರವನ್ನು ವಹಿಸುತ್ತಾನೆ. ವಿಷ್ಣುವು ಸತ್ವಗುಣದ ಪ್ರಭುವಾಗುತ್ತಾನೆ. ಬ್ರಹ್ಮನು ರಜೋಗುಣದ ಪ್ರಭುವಾಗುತ್ತಾನೆ. ಶಿವನು ತಮಸ್ಸಿನ ಪ್ರಭುವಾಗುತ್ತಾನೆ. ಬ್ರಹ್ಮನು ರಜೋಗುಣದ ಮೂಲಕ ಈ ಅಭಿವ್ಯಕ್ತಿಯನ್ನು ಸೃಷ್ಟಿಸುತ್ತಾನೆ. ವಿಷ್ಣುವು ಸತ್ವಗುಣದಿಂದ ಈ ಅಭಿವ್ಯಕ್ತಿಯನ್ನು ರಕ್ಷಿಸುತ್ತಾನೆ. ಶಿವನು ತಮೋಗುಣದಿಂದ ಅದನ್ನು ನಾಶ ಮಾಡುತ್ತಾನೆ. ಇಡೀ ಸೃಷ್ಟಿಗೆ ಕಟ್ಟಕಡೆಯ ಆಧಾರ ಪರಮ ಪ್ರಭು. ಅವನೇ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಕಾರಣನು. ಇಡೀ ಸೃಷ್ಟಿಯು ಕರಗಿ ಹೋಗುವಾಗ ಪ್ರಭುವಿನ ಚೈತನ್ಯವಾದ ಅದರ ಸೂಕ್ಷ್ಮ ರೂಪದಲ್ಲಿ ಅದು ಪರಮ ಪ್ರಭುವಿನ ದೇಹದಲ್ಲಿ ಆಶ್ರಯವನ್ನು ಪಡೆಯುತ್ತದೆ. ದೇವತೆಗಳು ಹೀಗೆ ಪ್ರಾರ್ಥಿಸಿದರು: ಈ ಸೃಷ್ಟಿಯ ರಕ್ಷಣೆಗಾಗಿ ಶ್ರೀಕೃಷ್ಣನು ಅವತರಿಸುತ್ತಿದ್ದಾನೆ. ವಾಸ್ತವವಾಗಿ ಪರಮ ನಿಮಿತ್ತವು ಒಂದೇ ಆದರೆ ತ್ರಿಗುಣಗಳಿಂದ ಮಾಯೆಗೆ ಒಳಗಾಗಿ ಅಷ್ಟು ಬುದ್ಧಿವಂತರಲ್ಲದವರು ಭೌತ ಜಗತ್ತು ಬೇರೆ ಬೇರೆ ಕಾರಣಗಳಿಂದ ರೂಪ ತಾಳಿದೆ ಎಂದು ಕಾಣುತ್ತಾರೆ. ಬುದ್ಧಿವಂತರಾದವರಿಗೆ ಇರುವುದು ಒಂದೇ ನಿಮಿತ್ತ, ಕೃಷ್ಣ ಎಂದು ತಿಳಿದಿರುತ್ತದೆ. ಬ್ರಹ್ಮ ಸಂಹಿತೆಯಲ್ಲಿ ಹೇಳುವಂತೆ ಸರ್ವ ಕಾರಣ ಕಾರಣಂ, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಎಲ್ಲಾ ಕಾರಣಗಳ ಕಾರಣನು. ಬ್ರಹ್ಮನು ಸೃಷ್ಟಿಗಾಗಿ ನಿಯೋಜಿತನಾದವನು. ವಿಷ್ಣುವು ಜಗತ್ತಿನ ರಕ್ಷಣೆಗಾಗಿ ಕೃಷ್ಣನ ವಿಸ್ತರಣ ರೂಪ. ಶಿವನು ಲಯಕ್ಕಾಗಿ ಕೃಷ್ಣನ ವಿಸ್ತರಣ ರೂಪ. ದೇವತೆಗಳು ಹೀಗೆ ಪ್ರಾರ್ಥಿಸಿದರು: ನಮ್ಮ ಪ್ರೀತಿಯ ಪ್ರಭುವೇ, ನಿನ್ನ ವ್ಯಕ್ತಿತ್ವದ ಅನಂತ ರೂಪವನ್ನು ಅರಿಯುವುದು ಬಹಳ ಕಷ್ಟ. ಸಾಮಾನ್ಯ ಜನರಿಗೆ ನಿನ್ನ ರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಆದುದರಿಂದ ನಿನ್ನ ಮೂಲ ಅನಂತ ಸ್ವರೂಪದ ದರ್ಶನವನ್ನು ನೀಡಲು ನೀನೇ ಇಳಿದು ಬರುತ್ತಿದ್ದೀಯೇ? ಹೇಗಾದರೂ ಜನರು ನಿನ್ನ ವಿವಿಧ ಅವತಾರಗಳನ್ನು ತಿಳಿದುಕೊಳ್ಳಬಲ್ಲರು. ಆದರೆ ಎರಡೂ ಕೈಗಳ ಕೃಷ್ಣನು ತಮ್ಮಂತೆಯೇ ಜನರೊಡನೆ ನಡೆದಾಡುವುದು ಅವರಿಗೆ ಒಗ್ಗಟ್ಟಾಗುತ್ತದೆ. ಭಕ್ತರಿಗೆ ನಿನ್ನ ಅನಂತ ರೂಪವು ನೀಡುವ ಅಲೌಕಿಕ ಆನಂದವು ಹೆಚ್ಚುತ್ತಲೇ ಇದೆ. ಆದರೆ ಭಕ್ತರಲ್ಲದವರಿಗೆ ಈ ರೂಪದಿಂದ ಬಹು ಅಪಾಯ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಕೃಷ್ಣನ ರೂಪವು ಸಾಧುಗಳಿಗೆ ಮನೋಹರವಾದದ್ದು. ಪರಿತ್ರಾಣಾಯ ಸಾಧುನಾಂ ಎಂದು ಹೇಳಿದೆ. ಆದರೆ ಕೃಷ್ಣನು ರಾಕ್ಷಸರನ್ನು ಕೊಲ್ಲಲು ಭೂಮಿಗೆ ಬರುವುದರಿಂದ ಈ ರೂಪವು ಅವರಿಗೆ ಅಪಾಯ. ಹೀಗೆ ಅವನು ಏಕಕಾಲದಲ್ಲಿ ಸಾಧುಗಳಿಗೆ ಮನೋಹರನಾದವನು, ರಾಕ್ಷಸರಿಗೆ ವಿಪತ್ತನ್ನು ತರುವವನು. ಕಮಲನೇತ್ರನಾದ ನಮ್ಮ ಪ್ರೀತಿಯ ಪ್ರಭುವೇ, ಶುದ್ಧ ಸತ್ವದ ಮೂಲವೇ ನೀನು. ಸಮಾಧಿ ಮಾತ್ರದಿಂದ ಅಥವಾ ನಿನ್ನ ಚರಣ ಕಮಲಗಳನ್ನು ಕುರಿತು ಯೋಗ ಧ್ಯಾನದಲ್ಲಿ ತನ್ಮಯರಾಗಿ ಇಷ್ಟರಿಂದಲೇ ಭೌತಿಕ ಪ್ರಕೃತಿಯು ಸೃಷ್ಟಿಸಿದ ಮಹಾಸಾಗರವನ್ನು ಗೋಪಾದದಲ್ಲಿ ನಿಂತ ನೀರಿನಷ್ಟಕ್ಕೆ ತಂದುಬಿಟ್ಟ ಮಹರ್ಷಿಗಳಿದ್ದಾರೆ. ಧ್ಯಾನದ ಉದ್ದೇಶ ಅವನ ಚರಣ ಕಮಲಗಳಿಂದ ಪ್ರಾರಂಭಿಸಿ ದೇವೋತ್ತಮ ಪರಮಪುರುಷನಲ್ಲಿ ಮನಸ್ಸನ್ನು ನೆಲೆಗೊಳಿಸುವುದು. ಪ್ರಭುವಿನ ಚರಣ ಕಮಲಗಳ ಧ್ಯಾನ ಮಾತ್ರದಿಂದಲೇ ಮಹರ್ಷಿಗಳು ವಿಶಾಲವಾದ ಭವಸಾಗರವನ್ನು ಸುಲಭವಾಗಿ ದಾಟುತ್ತಾರೆ. ಸ್ವಯಂ ಪ್ರಭಾನ್ವಿತನಾದವನೇ, ನಿನ್ನ ಚರಣ ಕಮಲಗಳೆಂಬ ಅಲೌಕಿಕ ದೋಣಿಯಲ್ಲಿ ಅಜ್ಞಾನ ಸಾಗರವನ್ನು ದಾಟಿದವರು ಆ ದೋಣಿಯನ್ನು ಕೊಂಡೊಯ್ಯದಿಲ್ಲ. ಅದು ಇನ್ನೂ ಸಾಗರದ ಈ ಕಡೆಯಲ್ಲಿಯೇ ಇದೆ. ದೇವತೆಗಳು ಒಂದು ಸೊಗಸಾದ ಉಪಮಾನವನ್ನು ಬಳಸುತ್ತಿದ್ದಾರೆ. ನದಿಯನ್ನು ದಾಟಲು ದೋಣಿಯಲ್ಲಿ ಹೋದರೆ ದೋಣಿಯು ನದಿಯ ಇನ್ನೊಂದು ದಡದಲ್ಲಿಯೇ ಉಳಿಯುತ್ತದೆ. ಆದುದರಿಂದ ಒಬ್ಬ ಮನುಷ್ಯನು ನದಿಯನ್ನು ದಾಟಿದ ನಂತರ ಮುಂಚಿನ ದಡಕ್ಕೆ ಬಂದವರಿಗೆ ಅದೇ ದೋಣಿ ದೊರೆಯುವುದು ಹೇಗೆ? ಈ ಸಮಸ್ಯೆಯನ್ನು ಬಿಡಿಸಲು ದೇವತೆಗಳು ತಮ್ಮ ಪ್ರಾರ್ಥನೆಯಲ್ಲಿ ದೋಣಿಯನ್ನು ಕೊಂಡೊಯ್ಯದಿರುವುದಿಲ್ಲ ಎನ್ನುತ್ತಾರೆ. ನದಿಯ ಆಚೆ ದಡದಲ್ಲಿರುವ ಭಕ್ತರು ಭವಸಾಗರವನ್ನು ದಾಟಬಲ್ಲರು. ಏಕೆಂದರೆ ಪರಿಶುದ್ಧ ಭಕ್ತರು ದಾಟುವಾಗ ದೋಣಿಯನ್ನು ತಮ್ಮೊಡನೆ ಕೊಂಡೊಯ್ಯುವುದಿಲ್ಲ. ಈ ದೋಣಿಯ ಬಳಿ ಸಾರುತ್ತಲೇ ಇಹಲೋಕದ ಅಜ್ಞಾನ ಸಾಗರವು ಒಂದು ಗೋಪಾದದ ಗಾತ್ರಕ್ಕೆ ಇಳಿದು ಬಿಡುತ್ತದೆ. ಆದುದರಿಂದ ಭಕ್ತರು ಇನ್ನೊಂದು ತೀರಕ್ಕೆ ದೋಣಿಯನ್ನು ಕೊಂಡೊಯ್ಯುವ ಅಗತ್ಯವೇ ಇಲ್ಲ. ಅವರು ಕೂಡಲೇ ದಾಟಿಬಿಡುತ್ತಾರೆ. ಮಹಾನ್ ಸಂತರಿಗೆ ಬದ್ಧ ಆತ್ಮಗಳ ವಿಷಯದಲ್ಲಿ ಗಾಢವಾದ ಅನುಕಂಪವಿದೆ. ಆದುದರಿಂದ ದೋಣಿಯು ಭಗವಂತನ ಚರಣ ಕಮಲಗಳ ಬಳಿಯೇ ಉಳಿದಿದೆ. ಅವನ ಚರಣಗಳನ್ನು ಮನುಷ್ಯನು ಯಾವಾಗಲಾದರೂ ಧ್ಯಾನಿಸಬಹುದು. ಇಹ ಜೀವನದ ಮಹಾಸಾಗರವನ್ನು ದಾಟಬಹುದು. ಧ್ಯಾನ ಎಂದರೆ ಭಗವಂತನ ಪಾದ ಅರವಿಂದಗಳಲ್ಲಿ ಮನಸ್ಸನ್ನು ದೃಢವಾಗಿ ನಿಲ್ಲಿಸುವುದು. ಚರಣ ಕಮಲಗಳು ದೇವೋತ್ತಮ ಪರಮ ಪುರುಷನನ್ನು ಸೂಚಿಸುತ್ತವೆ. ನಿರಾಕಾರವಾದಿಗಳು ಪ್ರಭುವಿನ ಚರಣ ಕಮಲಗಳನ್ನು ಒಪ್ಪುವುದಿಲ್ಲ. ಆದುದರಿಂದ ಅವರ ಧ್ಯಾನದ ಲಕ್ಷ್ಯವು ನಿರಾಕಾರವಾದದ್ದು. ಶೂನ್ಯವನ್ನಾಗಲಿ ನಿರಾಕಾರವಾದದ್ದನ್ನಾಗಲಿ ಕುರಿತು ಧ್ಯಾನ ಮಾಡುವುದರಲ್ಲಿ ಆಸಕ್ತರಾದವರು ಅಜ್ಞಾನ ಸಾಗರವನ್ನು ದಾಟಲಾರರು ಎಂದು ದೇವತೆಗಳು ತಮ್ಮ ಪರಿಪಕ್ವ ನಿರ್ಣಯವನ್ನು ಹೇಳಿದ್ದಾರೆ. ತಾವು ಮುಕ್ತರಾಗಿದ್ದೇವೆ ಎಂದು ಆ ಜನರು ಕಲ್ಪಿಸಿಕೊಳ್ಳುತ್ತಾರೆ ಅಷ್ಟೆ. ಕಮಲ ನೇತ್ರನಾದ ಪ್ರಭುವೇ, ನಿನ್ನ ಚರಣ ಕಮಲಗಳನ್ನು ಧ್ಯಾನಿಸದಿರುವುದರಿಂದ ಅವರ ಬುದ್ಧಿಶಕ್ತಿಯು ಮಲೀನವಾಗಿದೆ. ಈ ಅಲಕ್ಷ್ಯದಿಂದಾಗಿ ನಿರಾಕಾರವಾದಿಗಳು ತಾತ್ಕಾಲಿಕವಾಗಿ ನಿರಾಕಾರ ಸಾಕ್ಷಾತ್ಕಾರದ ಎತ್ತರಕ್ಕೆ ಏರಬಹುದಾದರೂ ಮತ್ತೆ ಬದ್ಧ ಜೀವನದ ಐಹಿಕ ರೀತಿಗೆ ಬೀಳುತ್ತಾರೆ. ನಿರಾಕಾರವಾದಿಗಳು ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮ ಪ್ರಭೆಯೊಡನೆ ಅಥವಾ ನಿರಾಕಾರ ಬ್ರಹ್ಮ ಅಸ್ತಿತ್ವದಲ್ಲಿ ಲೀನವಾಗುತ್ತಾರೆ. ಆದರೆ ಅವರ ಮನಸ್ಸು ಇಹ ಲೋಕದ ಲೇಪದಿಂದ ಮುಕ್ತವಾಗಿರುವುದಿಲ್ಲ. ಅವರು ಏನಿದ್ದರೂ ಚಿಂತನೆಯ ಪ್ರಾಪಂಚಿಕ ರೀತಿಗಳನ್ನು ವಿಫಲಗೊಳಿಸಲು ಪ್ರಯತ್ನಿಸಿದ್ದಾರೆ. ಆದ ಮಾತ್ರಕ್ಕೆ ಅವರು ಮುಕ್ತರಾಗಿದ್ದಾರೆ ಎಂದು ಅರ್ಥವಲ್ಲ. ಆದುದರಿಂದ ಮತ್ತೆ ಅವರು ಪತನ ಹೊಂದುತ್ತಾರೆ. ಅಂತಿಮ ಗುರಿಯನ್ನು ಸಾಧಿಸಲು ಅದ್ವೈತವಾದಿಯು ಬಹು ಕ್ಲೇಶ ಪಡಬೇಕಾಗುವುದು ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸದೆ ಮನುಷ್ಯನು ಕರ್ಮಫಲದ ಬಂಧನದಿಂದ ತಪ್ಪಿಸಿಕೊಳ್ಳಲಾರ ಎಂದು ಹೇಳಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಮಾತು ಮತ್ತು ಶ್ರೀಮದ್ ಭಾಗವತದಲ್ಲಿ ಮಹರ್ಷಿ ನಾರದರ ಮಾತು ಇವೆ. ಇಲ್ಲಿ ದೇವತೆಗಳು ಅದನ್ನು ದೃಢಪಡಿಸುತ್ತಾರೆ. ಭಕ್ತಿಪೂರ್ವಕ ಸೇವೆಯನ್ನು ಮಾಡದವರು ಧ್ಯಾನದ ಪರಮುದ್ದೇಶವನ್ನು ಸಾಧಿಸಿಲ್ಲ ಅಂತ ಅವರು ನಿನ್ನ ಕೃಪೆಯನ್ನು ಪಡೆಯಲಾರರು. ನಿರಾಕಾರವಾದಿಗಳು ತಾವು ಮುಕ್ತರು ಎಂದು ಭಾವಿಸುತ್ತಾರೆ. ಆದರೆ ವಾಸ್ತವವಾಗಿ ದೇವೋತ್ತಮ ಪರಮ ಪುರುಷನ ವಿಷಯದಲ್ಲಿ ಅವರಿಗೆ ಏನೂ ಎನಿಸುವುದಿಲ್ಲ. ಕೃಷ್ಣನು ಭೌತಿಕ ಜಗತ್ತಿಗೆ ಬಂದಾಗ ಭೌತಿಕ ದೇಹವನ್ನು ಪಡೆಯುತ್ತಾನೆ ಎಂದು ಅವರು ಯೋಚಿಸುತ್ತಾರೆ. ಆದ್ದರಿಂದ ಅವರು ಕೃಷ್ಣನ ದಿವ್ಯ ಶರೀರವನ್ನು ಗಣನೆಗೆ ತಂದುಕೊಳ್ಳುವುದಿಲ್ಲ. ಇದನ್ನು ಭಗವದ್ಗೀತೆಯು ದೃಢಪಡಿಸುತ್ತದೆ. ಅವಜಾನಂತಿ ಮಾಂ ಮೂಢಃ. ಪ್ರಾಪಂಚಿಕ ಲೋಭವನ್ನು ಗೆದ್ದು ಮುಕ್ತಿಗೆ ಬಹು ಹತ್ತಿರ ಹೋದ ನಿರಾಕಾರವಾದಿಗಳು ಪತನಗೊಳ್ಳುತ್ತಾರೆ. ಅವರು ಜ್ಞಾನಕ್ಕೋಸ್ಕರ ವಿಷಯ ಸಂಗ್ರಹ ಮಾಡುವುದಾದರೆ, ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ಆಸಕ್ತಿ ಇಲ್ಲದಿದ್ದರೆ ಅವರು ತಾವು ಬಯಸಿದ್ದ ಪರಿಣಾಮವನ್ನು ಸಾಧಿಸಲಾರರು. ದೇವೋತ್ತಮ ಪರಮ ಪುರುಷನ ಭಕ್ತರಾದವರು ನಿರಾಕಾರವಾದಿಗಳಂತೆ ಕೆಳಕ್ಕೆ ಬೀಳುವುದಿಲ್ಲ. ಒಂದು ವೇಳೆ ಭಕ್ತರು ಕೆಳಕ್ಕೆ ಬಿದ್ದರೂ ತಮ್ಮ ಪ್ರಭುವಿನಲ್ಲಿ ಪ್ರೀತಿಯನ್ನು ಉಳಿಸಿಕೊಳ್ಳುತ್ತಾರೆ. ಭಕ್ತಿಪೂರ್ವಕ ಸೇವೆಗೆ ಬರುವ ಎಲ್ಲ ಅಡ್ಡಿಗಳನ್ನು ಅವರು ನಿವಾರಿಸಿಕೊಳ್ಳಬಲ್ಲರು. ಮುಕ್ತವಾಗಿ ಯಾವ ಭಯವೂ ಇಲ್ಲದೆ ಅವನ್ನು ನಿವಾರಿಸಿಕೊಳ್ಳಬಲ್ಲರು. ತಮ್ಮ ಆತ್ಮಸಮರ್ಪಣೆಯಿಂದಾಗಿ ಕೃಷ್ಣನು ಸದಾ ತಮ್ಮನ್ನು ರಕ್ಷಿಸುತ್ತಾನೆ ಎಂದು ಅವರಿಗೆ ದೃಢ ವಿಶ್ವಾಸ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುವಂತೆ, ನನ್ನ ಭಕ್ತರಿಗೆ ಸೋಲೆಂಬುದೇ ಇಲ್ಲ. ನಮ್ಮ ಪ್ರೀತಿಯ ಪ್ರಭುವೇ, ನೀನು ನಿನ್ನ ಶುದ್ಧ ಸತ್ವದ ರೂಪವಾದ ಮೂಲ ರೂಪದಲ್ಲಿ ಈ ಭೌತ ಜಗತ್ತಿನ ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿ ಕಾಣಿಸಿಕೊಂಡಿದ್ದೀಯೇ. ನಿನ್ನ ಬರುವಿಕೆಯಿಂದಾಗಿ ದೇವೋತ್ತಮ ಪರಮ ಪುರುಷನ ಸ್ವಭಾವ ಮತ್ತು ರೂಪಗಳನ್ನು ಅವರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು ಮತ್ತು ಸನ್ಯಾಸಿಗಳು ಎನ್ನುವ ಸಾಮಾಜಿಕ ವ್ಯವಸ್ಥೆಯ ನಾಲ್ಕು ವರ್ಗಗಳವರು ಇದರಿಂದ ಫಲವನ್ನು ಪಡೆಯಬಹುದು. ನಮ್ಮ ಪ್ರೀತಿಯ ಪ್ರಭುವೇ, ಲಕ್ಷ್ಮೀಪತಿಯೇ, ನಿನ್ನ ಸೇವೆಗೆ ಬದ್ಧರಾದ ಭಕ್ತರು ನಿರಾಕಾರವಾದಿಗಳಂತೆ ಉನ್ನತ ಸ್ಥಾನದಿಂದ ಕೆಳಕ್ಕೆ ಬೀಳುವುದಿಲ್ಲ. ಮಾಯೆಯ ದಳಪತಿಗಳು ಮುಕ್ತಿಯ ದಾರಿಯಲ್ಲಿ ಸದಾ ಅಡ್ಡಿಗಳನ್ನು ನಿರ್ಮಿಸಬಲ್ಲರು. ನಿನ್ನ ರಕ್ಷಣೆ ಪಡೆದ ಭಕ್ತರು ಅವರೆಲ್ಲರನ್ನು ದಾಟಿ ಹೋಗಬಲ್ಲರು. ಪ್ರೀತಿಯ ಪ್ರಭುವೇ, ಜೀವಿಗಳ ಕಲ್ಯಾಣಕ್ಕಾಗಿ ನೀನು ದಿವ್ಯ ರೂಪದಲ್ಲಿ ಬರುತ್ತಿದ್ದೀಯೇ. ಈಗ ನಿನ್ನ ಭಕ್ತರು ನಿನ್ನನ್ನು ಮುಖತಃ ನೋಡಬಹುದು. ಪವಿತ್ರ ಗ್ರಂಥಗಳು ಹೇಳುವಂತೆ ಅವರು ವೇದಗಳಲ್ಲಿ ಹೇಳಿರುವ ವಿಧಿಗೆ ಅನುಸಾರವಾಗಿ ಯಜ್ಞಗಳನ್ನು ಮಾಡಿ, ಅನುಭಾವ ಧ್ಯಾನ ಮಾಡಿ ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸಬಹುದು. ಪ್ರಿಯ ಪ್ರಭುವೇ, ಜ್ಞಾನಾನಂದಮಯವಾದ ನಿನ್ನ ಶಾಶ್ವತ ದಿವ್ಯ ರೂಪವು ನಿನ್ನ ಸ್ಥಾನವನ್ನು ಕುರಿತ ಊಹಾಪೋಹಗಳ ಅಜ್ಞಾನವನ್ನು ತೊಡೆದು ಹಾಕಬಲ್ಲದು. ಆ ರೂಪದಲ್ಲಿ ನೀನು ಕಾಣಿಸಿಕೊಳ್ಳದಿದ್ದರೆ ಜನರು ತಮ್ಮ ತಮ್ಮ ಭೌತಿಕ ಸ್ವಭಾವಕ್ಕೆ ಅನುಗುಣವಾಗಿ ನಿನ್ನ ವಿಷಯವಾಗಿ ಕಲ್ಪನೆಗಳನ್ನು ಮಾಡಿಕೊಳ್ಳುತ್ತಿದ್ದರೂ ಅಷ್ಟೇ. ದೇವೋತ್ತಮ ಪರಮ ಪುರುಷನನ್ನು ಕುರಿತ ಎಲ್ಲ ಕಾಲ್ಪನಿಕ ಪ್ರತಿಮಾ ವಿವರಣೆಗೆ ಕೃಷ್ಣನ ಅವತಾರವೇ ಉತ್ತರ. ಪ್ರತಿಯೊಬ್ಬನೂ ತನ್ನ ಭೌತಿಕ ಗುಣಕ್ಕೆ ಅನುಗುಣವಾಗಿ ದೇವೋತ್ತಮ ಪರಮ ಪುರುಷನನ್ನು ಕಲ್ಪಿಸಿಕೊಳ್ಳುತ್ತಾನೆ. ಬ್ರಹ್ಮ ಸಂಹಿತೆಯಲ್ಲಿ ಕೃಷ್ಣನು ಅತಿ ಪುರಾತನನು ಎಂದು ಹೇಳಿದೆ. ಆದ್ದರಿಂದ ಮತಶ್ರದ್ಧೆಯುಳ್ಳವರ ಪೈಕಿ ಒಂದು ವರ್ಗದ ಜನ ಭಗವಂತನು ತುಂಬ ವಯಸ್ಸಾದವನಿರಬೇಕೆಂದು ಊಹಿಸಿಕೊಳ್ಳುತ್ತಾರೆ. ಆದುದರಿಂದ ಅವರು ಪ್ರಭುವನ್ನು ಹಣ್ಣು ಹಣ್ಣು ಮುದುಕನಂತೆ ಚಿತ್ರಿಸುತ್ತಾರೆ. ಅದೇ ಬ್ರಹ್ಮ ಸಂಹಿತೆಯಲ್ಲಿ ಇದಕ್ಕೆ ವಿರುದ್ಧವಾದ ಮಾತಿದೆ. ಅವನು ಎಲ್ಲ ಜೀವಿಗಳಲ್ಲಿ ಅತಿ ಪುರಾತನನಾದರೂ ಅವನಿಗೆ ನವತಾರುಣ್ಯದ ಶಾಶ್ವತ ರೂಪವಿದೆ. ಈ ಸಂದರ್ಭದಲ್ಲಿ ಶ್ರೀಮದ್ ಭಾಗವತದಲ್ಲಿ ಬಳಸಿರುವ ಪದಗಳು ಇವು: ವಿಜ್ಞಾನಂ ಅಜ್ಞಾನಬಿದ್ ಆಪಮಾರ್ಜನಂ. ವಿಜ್ಞಾನಂ ಎಂದರೆ ಪರಮ ಪುರುಷನನ್ನು ಕುರಿತ ದಿವ್ಯ ಜ್ಞಾನ. ವಿಜ್ಞಾನಂ ಎಂದರೆ ಅನುಭವಕ್ಕೆ ತಂದುಕೊಂಡ ಜ್ಞಾನವೂ ಹೌದು. ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮನು ಕೃಷ್ಣನ ಅರಿವನ್ನು ನಿರೂಪಿಸುವಂತೆ ದಿವ್ಯ ಜ್ಞಾನವನ್ನು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರುವಂತೆ ಸ್ವೀಕರಿಸಬೇಕು. ಬ್ರಹ್ಮ ಸಂಹಿತೆಯು ಬ್ರಹ್ಮನ ದಿವ್ಯ ಅನುಭವದಲ್ಲಿ ಸಾಕ್ಷಾತ್ಕಾರವಾದ ವಿಜ್ಞಾನ. ಈ ರೀತಿಯಲ್ಲಿ ಅವನು ದಿವ್ಯ ಲೋಕದಲ್ಲಿ ಕೃಷ್ಣನ ರೂಪ ಮತ್ತು ಲೀಲೆಗಳನ್ನು ನಿರೂಪಿಸಿದ. ಅಜ್ಞಾನ ಬಿದ್ ಎಂದರೆ ಎಲ್ಲ ಬಗೆಯ ಊಹೆಗೆ ಸರಿ ಸಮಾನಾದದ್ದು. ಜನರು ಅಜ್ಞಾನದಿಂದಲೇ ಪ್ರಭುವಿನ ರೂಪವನ್ನು ಕಲ್ಪಿಸಿಕೊಳ್ಳುತ್ತಾರೆ. ಕೆಲವೊಮ್ಮೆ ಅವನು ನಿರಾಕಾರನೆಂದು ಕೆಲವೊಮ್ಮೆ ಸಕಾರನೆಂದು ತಮ್ಮ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಕಲ್ಪಿಸಿಕೊಳ್ಳುತ್ತಾರೆ. ಆದರೆ ಬ್ರಹ್ಮ ಸಂಹಿತೆಯಲ್ಲಿ ಕೃಷ್ಣನನ್ನು ರೂಪಿಸಿರುವುದು ವಿಜ್ಞಾನದ ರೀತಿಯಲ್ಲಿ ಪ್ರಭು ಬ್ರಹ್ಮನು ಅನುಗ್ರಹಿಸಿ ಚೈತನ್ಯ ಪ್ರಭುಗಳು ಸ್ವೀಕರಿಸಿರುವ ವೈಜ್ಞಾನಿಕವಾದ ಅನುಭವಕ್ಕೆ ಬಂದ ಜ್ಞಾನ. ಈ ವಿಷಯದಲ್ಲಿ ಸಂದೇಹವೇ ಇಲ್ಲ. ಶ್ರೀಕೃಷ್ಣನ ರೂಪ, ಶ್ರೀಕೃಷ್ಣನ ಕೊಳಲು, ಶ್ರೀಕೃಷ್ಣನ ಬಣ್ಣ ಎಲ್ಲ ವಾಸ್ತವವೇ. ವಿಜ್ಞಾನವು ಊಹೆಯನ್ನು ಆಧರಿಸಿದ ಎಲ್ಲ ಜ್ಞಾನವನ್ನು ಯಾವಾಗಲೂ ಸೋಲಿಸುತ್ತದೆ ಎಂದು ಇಲ್ಲಿ ಹೇಳಿದೆ. ಆದುದರಿಂದ ನೀನಿರುವಂತೆ ಕೃಷ್ಣ ರೂಪದಲ್ಲಿ ನಿರಾಕಾರವಾದಿಗಳು ಮಾಡುವ ಅತ್ಯಂತ ದೊಡ್ಡ ತಪ್ಪು ಎಂದರೆ ಭಗವಂತನು ಅವತರಿಸಿದ್ದಾಗ ಅವನು ಸತ್ವಗುಣಕ್ಕನುಗುಣವಾಗಿ ಭೌತಿಕ ರೂಪವನ್ನು ತಾಳುತ್ತಾನೆ ಎಂದು ಯೋಚಿಸುವುದು. ವಾಸ್ತವವಾಗಿ ಕೃಷ್ಣ ಅಥವಾ ನಾರಾಯಣನ ರೂಪವು ಯಾವುದೇ ಭೌತಿಕ ಕಲ್ಪನೆಯನ್ನು ಮೀರಿದ್ದು. ಅತ್ಯಂತ ಶ್ರೇಷ್ಠ ನಿರಾಕಾರವಾದಿಯಾದ ಶಂಕರಾಚಾರ್ಯರು ನಾರಾಯಣ ಪರೋವ್ಯಕ್ತತ್ ಎಂದು ಒಪ್ಪಿಕೊಂಡಿದ್ದಾರೆ. ಭೌತ ವಸ್ತುವಿನ ಅವ್ಯಕ್ತ ನಿರಾಕಾರ ಅಭಿವ್ಯಕ್ತಿಯಾದ ಅಥವಾ ಮಹತ್ತತ್ವವು ಸೃಷ್ಟಿಗೆ ಕಾರಣ. ಕೃಷ್ಣನು ಈ ಭೌತಿಕ ಕಲ್ಪನೆಯನ್ನು ಮೀರಿದವನು. ಶ್ರೀಮದ್ ಭಾಗವತದಲ್ಲಿ ಇದನ್ನು ಶುದ್ಧ ಸತ್ವ ಎಂದರೆ ದಿವ್ಯವಾದದ್ದು ಎಂದು ವರ್ಣಿಸಿದೆ. ಆತನು ಭೌತಿಕ ಸಾತ್ವಿಕ ಗುಣಕ್ಕೆ ಸೇರಿದವನಲ್ಲ, ಭೌತಿಕ ಸಾತ್ವಿಕ ಸ್ಥಿತಿಯನ್ನು ಮೀರಿದವನು. ಅವನು ಜ್ಞಾನಾನಂದ ದಿವ್ಯ ಶಾಶ್ವತ ಸ್ಥಿತಿಯಲ್ಲಿ ಇರುವವನು. ಪ್ರಿಯ ಪ್ರಭುವೇ, ನೀನು ಬೇರೆ ಬೇರೆ ಅವತಾರಗಳನ್ನು ಎತ್ತಿದಾಗ ಭಿನ್ನ ಭಿನ್ನ ಸನ್ನಿವೇಶಗಳಿಗೆ ಅನುಗುಣವಾಗಿ ವಿವಿಧ ಹೆಸರುಗಳನ್ನು ರೂಪಗಳನ್ನು ಆರಿಸಿಕೊಳ್ಳುತ್ತೀಯೇ. ನೀನು ಅತ್ಯಂತ ಮೋಹಕನಾದದ್ದರಿಂದ ನಿನಗೆ ಶ್ರೀಕೃಷ್ಣ ಎಂದು ಹೆಸರು. ನಿನ್ನ ದಿವ್ಯ ಸೌಂದರ್ಯಕ್ಕಾಗಿ ನಿನ್ನನ್ನು ಶ್ಯಾಮಸುಂದರ ಎಂದು ಕರೆಯುತ್ತಾರೆ. ಶ್ಯಾಮ ಎಂದರೆ ಕಪ್ಪು ಬಣ್ಣ. ಆದರೂ ನೀನು ಸಹಸ್ರಾರು ಮನ್ಮಥರಿಗಿಂತ ಸುಂದರನು ಎಂದು ಹೇಳುತ್ತಾರೆ. ಕಂದರ್ಪ ಕೋಟಿ ಕಮನೀಯ. ಕಪ್ಪು ಬಣ್ಣಕ್ಕೆ ಹೋಲಿಸುವ ಬಣ್ಣದಲ್ಲಿ ನೀನು ಕಾಣಿಸಿಕೊಂಡರೂ ನೀನು ದಿವ್ಯ ಪರಿಪೂರ್ಣತೆಯಾದದ್ದರಿಂದ ಮನ್ಮಥನ ಕೋಮಲ ಶರೀರಕ್ಕಿಂತ ನೀನು ಬಹು ಆಕರ್ಷಕ. ನೀನು ಗೋವರ್ಧನ ಎಂಬ ಗಿರಿಯನ್ನು ಮೇಲೆತ್ತಿದ್ದುದರಿಂದ ನಿನ್ನನ್ನು ಗಿರಿಧಾರಿ ಎಂದು ಕರೆಯುತ್ತಾರೆ. ನೀನು ನಂದಮಹಾರಾಜನ ಅಥವಾ ದೇವಕಿಯ ಅಥವಾ ವಸುದೇವನ ಮಗನಾಗಿ ಅವತರಿಸುವುದರಿಂದ ಕೆಲವೊಮ್ಮೆ ನಿನ್ನನ್ನು ನಂದನಂದನ ಅಥವಾ ವಾಸುದೇವ ಅಥವಾ ದೇವಕಿ ನಂದನ ಎಂದು ಕರೆಯುವುದುಂಟು. ನಿರಾಕಾರವಾದಿಗಳು ಒಬ್ಬ ಇಹಾಲೋಕದ ಪ್ರೇಕ್ಷಕನ ದೃಷ್ಟಿಯಿಂದ ನಿನ್ನನ್ನು ಒಪ್ಪಿಕೊಳ್ಳುತ್ತಾರಾದ್ದರಿಂದ ನಿನ್ನ ಹೆಸರುಗಳು ಅಥವಾ ರೂಪಗಳು ಒಂದು ಬಗೆಯ ಕೆಲಸ ಮತ್ತು ಗುಣಕ್ಕನುಗುಣವಾಗಿ ಇರುತ್ತವೆ ಎಂದು ಭಾವಿಸುತ್ತಾರೆ.
ಓ ಪ್ರೀತಿಯ ಪ್ರಭುವೇ, ತಿಳಿದುಕೊಳ್ಳುವ ಮಾರ್ಗವು ಮಾನಸಿಕ ಊಹಾಪೋಹಗಳಿಂದ ನಿನ್ನ ಪರಿಪೂರ್ಣ ಸ್ವಭಾವ, ರೂಪ ಮತ್ತು ಕಾರ್ಯಗಳನ್ನು ಅಧ್ಯಯನ ಮಾಡುವುದಲ್ಲ. ಮನುಷ್ಯನು ಭಕ್ತ
ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗಬೇಕು. ಆಗ ಅವನು ನಿನ್ನ ಪರಿಪೂರ್ಣ ಸ್ವಭಾವ, ದಿವ್ಯ ರೂಪ, ಹೆಸರು ಮತ್ತು ಗುಣಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ. ವಾಸ್ತವವಾಗಿ ನಿನ್ನ ಚರಣ ಕಮಲಗಳ ಸೇವೆಯಲ್ಲಿ ಅಭಿರುಚಿ ಇರುವವನು ನಿನ್ನ ದಿವ್ಯ ಸ್ವಭಾವವನ್ನು ಅಥವಾ ನಾಮ ಅಥವಾ ಗುಣಗಳನ್ನು ಅರಿಯಬಲ್ಲ. ಉಳಿದವರು ಕೋಟ್ಯಾಂತರ ವರ್ಷಗಳ ಕಾಲ ಊಹಾಪೋಹದಲ್ಲಿ ತೊಡಗಬಹುದು. ಆದರೆ ನಿನ್ನ ವಾಸ್ತವ ಸ್ಥಿತಿಯ ಒಂದು ಭಾಗವನ್ನೂ ಸಹ ಅವರು ಅರ್ಥ ಮಾಡಿಕೊಳ್ಳಲಾರರು. ಇದನ್ನು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಭಕ್ತರಲ್ಲದವರು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರರು. ಏಕೆಂದರೆ ಕೃಷ್ಣನ ವಾಸ್ತವ ಸ್ವರೂಪವನ್ನು ಯೋಗಮಾಯೆಯ ತೆರೆಯು ಮುಚ್ಚಿರುತ್ತದೆ. ಭಗವದ್ಗೀತೆಯಲ್ಲಿ ದೃಢಪಡಿಸಿದಂತೆ, ನಾಹಂ ಪ್ರಕಾಶ ಸರ್ವಸ್ಯ, ಭಗವಂತನು ಯಾರೆಂದರೆ ಅವರು ನನ್ನನ್ನು ನೋಡಲು ಸಾಧ್ಯವಿಲ್ಲ ಎಂದಿದ್ದಾನೆ. ಕೃಷ್ಣನು ಅವತರಿಸಿ ಬಂದಾಗ ವಾಸ್ತವವಾಗಿ ಕುರುಕ್ಷೇತ್ರದ ರಣರಂಗದಲ್ಲಿ ಎಲ್ಲರೂ ಅವನನ್ನು ಕಂಡರು. ಆದರೆ ಆತನೇ ದೇವೋತ್ತಮ ಪರಮ ಪುರುಷ ಎಂದು ಎಲ್ಲರಿಗೂ ಅರ್ಥವಾಗಲಿಲ್ಲ. ಆದರೂ ಅವನ ಸನ್ನಿಧಿಯಲ್ಲಿ ಮರಣ ಹೊಂದಿದ್ದವರೆಲ್ಲ ಇಹಲೋಕದ ಬಂಧನದಿಂದ ಮುಕ್ತರಾಗಿ ಆಧ್ಯಾತ್ಮಿಕ ಜಗತ್ತಿಗೆ ಸಾಗಿಹೋದರು. ಪ್ರಭುವೇ, ನಿನ್ನ ನಾಮ ಮತ್ತು ರೂಪಗಳು ಒಂದೇ ಎಂದು ನಿರಾಕಾರವಾದಿಗಳು ಅಥವಾ ಭಕ್ತರಲ್ಲದವರು ಅರಿಯಲಾರರು. ಪರಮಾತ್ಮನು ಪರಿಪೂರ್ಣನಾದದರಿಂದ ಅವನ ನಾಮ ಮತ್ತು ರೂಪಗಳಲ್ಲಿ ವ್ಯತ್ಯಾಸವಿಲ್ಲ. ಬೌದ್ಧ ಜಗತ್ತಿನಲ್ಲಿ ನಾಮರೂಪಗಳಲ್ಲಿ ವ್ಯತ್ಯಾಸ ಉಂಟು. ಮಾವಿನ ಹಣ್ಣು ಮಾವು ಎನ್ನುವ ಹೆಸರಿನಿಂದ ಭಿನ್ನವಾದದ್ದು. ಮಾವು ಮಾವು ಮಾತ್ರ ಎಂದು ಜಪಿಸುವುದರಿಂದ ಮಾವಿನ ಹಣ್ಣಿನ ರುಚಿಯನ್ನು ಸವಿಯಲು ಸಾಧ್ಯವಿಲ್ಲ. ಆದರೆ ಪ್ರಭುವಿನ ನಾಮರೂಪಗಳಲ್ಲಿ ವ್ಯತ್ಯಾಸವಿಲ್ಲ ಎಂದು ತಿಳಿದ ಭಕ್ತನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಜಪ ಮಾಡುತ್ತಾನೆ ಮತ್ತು ತಾನು ಸದಾ ಕೃಷ್ಣನೊಡನೆ ಇದ್ದೇನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತಾನೆ.
ಪರಮ ಪ್ರಭುವಿನ ಪರಿಪೂರ್ಣ ಅರಿವಿನ ದಿಕ್ಕಿನಲ್ಲಿ ಹೆಚ್ಚು ದೂರ ಸಾಗಿಲ್ಲದವರಿಗಾಗಿ ಶ್ರೀಕೃಷ್ಣನು ತನ್ನ ದಿವ್ಯ ಲೀಲೆಗಳನ್ನು ತೋರುತ್ತಾನೆ. ಅವರು ಪ್ರಭುವಿನ ಲೀಲೆಗಳನ್ನು ಯೋಚಿಸುವ ಮಾತ್ರದಿಂದಲೇ ಫಲವನ್ನು ಪಡೆಯಬಹುದು. ಪ್ರಭುವಿನ ದಿವ್ಯ ನಾಮ ಮತ್ತು ರೂಪಗಳಲ್ಲಿ ವ್ಯತ್ಯಾಸವಿಲ್ಲದಿರುವುದರಿಂದ ಪ್ರಭುವಿನ ದಿವ್ಯ ಲೀಲೆಗಳಲ್ಲಿಯೂ ರೂಪದಲ್ಲಿಯೂ ವ್ಯತ್ಯಾಸವಿಲ್ಲ. ಸ್ತ್ರೀಯರು, ಕಾರ್ಮಿಕರು ಅಥವಾ ವರ್ತಕರಂತೆ ಬುದ್ಧಿಶಕ್ತಿ ಕಡಿಮೆ ಇರುವವರಿಗಾಗಿ ಮಹರ್ಷಿ ವ್ಯಾಸದೇವರು ಮಹಾಭಾರತವನ್ನು ಬರೆದರು. ಮಹಾಭಾರತದಲ್ಲಿ ಕೃಷ್ಣನು ಬೇರೆ ಬೇರೆ ಕಾರ್ಯಗಳಲ್ಲಿ ನಿರತನಾಗಿದ್ದಾನೆ. ಮಹಾಭಾರತವು ಚರಿತ್ರೆ. ಕೃಷ್ಣನ ದಿವ್ಯ ಕಾರ್ಯಗಳನ್ನು ಅಧ್ಯಯನ ಮಾಡಿ ಕೇಳಿ ನೆನಪಿಟ್ಟುಕೊಳ್ಳುವುದರಿಂದಲೇ ಅಷ್ಟು ಬುದ್ಧಿ ಇಲ್ಲದಿರುವವರು ಸಹ ಕ್ರಮೇಣ ಪರಿಶುದ್ಧ ಭಕ್ತರಾಗುತ್ತಾರೆ.
ಸದಾ ಕೃಷ್ಣನ ದಿವ್ಯ ಚರಣ ಕಮಲಗಳನ್ನೇ ಯೋಚಿಸುತ್ತಾ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾದ ಪರಿಶುದ್ಧ ಭಕ್ತರು ಬೌದ್ಧ ಜಗತ್ತಿನಲ್ಲಿದ್ದಾರೆ ಎಂದು ಪರಿಗಣಿಸಲೇಬಾರದು. ದೇಹ, ಮನಸ್ಸು ಮತ್ತು ಚಟುವಟಿಕೆಗಳಿಂದ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾದವರು ದೇಹವಿದ್ದು ಮುಕ್ತರು ಎಂದು ಭಾವಿಸಬೇಕೆಂದು ಶ್ರೀರೂಪ ಗೋಸ್ವಾಮಿಯವರು ವಿವರಿಸಿದ್ದಾರೆ. ಭಗವದ್ಗೀತೆಯು ಇದನ್ನು ದೃಢಪಡಿಸುತ್ತದೆ. ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿರುವವರು ಇಹ ಜಗತ್ತಿನ ಸ್ಥಿತಿಯನ್ನು ಆಗಲೇ ಮೀರಿರುತ್ತಾರೆ. ಬದುಕಿನ ಪರಮ ಗುರಿಯನ್ನು ಸಾಧಿಸಲು ಕೃಷ್ಣನು ಭಕ್ತರಿಗೂ ಭಕ್ತರಲ್ಲದವರಿಗೂ ಅವಕಾಶವನ್ನು ನೀಡುವಂತೆ ಕಾಣುತ್ತದೆ. ಭಕ್ತರಿಗೆ ಅವನನ್ನು ಕಂಡು ಪೂಜಿಸಲು ನೇರವಾದ ಅವಕಾಶವು ಲಭ್ಯವಾಗುತ್ತದೆ. ಆ ವೇದಿಕೆಯ ಮೇಲೆ ಇಲ್ಲದವರಿಗೆ ಅವನ ಕಾರ್ಯಗಳನ್ನು ತಿಳಿದುಕೊಂಡು ಅದೇ ಸ್ಥಿತಿಗೇರಲು ಅವಕಾಶವೂ ದೊರೆಯುತ್ತದೆ. ದೇವತೆಗಳು ಪ್ರಾರ್ಥನೆಯನ್ನು ಹೀಗೆ ಮುಂದುವರಿಸಿದರು: ನಿನಗೆ ಹುಟ್ಟಿಲ್ಲ, ಆದುದರಿಂದ ನಿನ್ನ ಆನಂದದಾಯಕ ಲೀಲೆಗಳಲ್ಲದೆ ನಿನ್ನ ಅವತಾರಕ್ಕೆ ಬೇರೆ ಯಾವ ಕಾರಣವನ್ನು ನಾವು ಕಾಣೆವು. ಭಗವದ್ಗೀತೆಯಲ್ಲಿ ಭಗವಂತನ ಅವತಾರಕ್ಕೆ ಕಾರಣವನ್ನು ಕೊಟ್ಟಿದ್ದರೂ ಭಕ್ತರನ್ನು ರಕ್ಷಿಸಿ ಭಕ್ತರಲ್ಲದವರನ್ನು ಶಿಕ್ಷಿಸುವುದಕ್ಕಾಗಿ ಅವನು ಈ ಲೋಕಕ್ಕೆ ಇಳಿದು ಬರುತ್ತಾನೆ. ವಾಸ್ತವವಾಗಿ ಅವನು ಭಕ್ತರಲ್ಲದವರನ್ನು ಶಿಕ್ಷಿಸಲು ಬರುವುದಿಲ್ಲ, ಭಕ್ತರನ್ನು ಕಾಣುವ ಸಂತೋಷಕ್ಕಾಗಿ ಇಳಿದು ಬರುತ್ತಾನೆ. ಭಕ್ತರಲ್ಲದವರನ್ನು ಭೌತಿಕ ಪ್ರಕೃತಿಯಿಂದಲೇ ಸೋಲಿಸಬಹುದು. ಭೌತಿಕ ಪ್ರಕೃತಿಯ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಸೃಷ್ಟಿ, ಸ್ಥಿತಿ ಮತ್ತು ಲಯ ತಂತಾವೇ ನಡೆದುಕೊಂಡು ಹೋಗುತ್ತವೆ. ನಿನ್ನ ಪಾವನ ನಾಮವು, ನಿನ್ನ ವ್ಯಕ್ತಿತ್ವವು ಬೇರೆ ಬೇರೆ ಅಲ್ಲವಾದುದರಿಂದ ನಿನ್ನ ಪಾವನ ನಾಮದಲ್ಲಿ ಆಶ್ರಯ ಪಡೆಯುವುದರಿಂದಲೇ ಭಕ್ತರಿಗೆ ಸಾಕಷ್ಟು ರಕ್ಷಣೆಯೂ ದೊರೆಯುತ್ತದೆ. ದೇವೋತ್ತಮ ಪರಮಪುರುಷನು ಇಳಿದು ಬಂದಾಗ ವಾಸ್ತವವಾಗಿ ಭಕ್ತರ ರಕ್ಷಣೆ ಮತ್ತು ಭಕ್ತರಲ್ಲದವರ ನಾಶ ಅವನ ಕಾರ್ಯವಲ್ಲ. ಇದೆಲ್ಲ ಅವನ ದಿವ್ಯ ಆನಂದಕ್ಕಾಗಿ. ಅವನು ಅವತರಿಸಲು ಬೇರೆ ಯಾವ ಕಾರಣವೂ ಇರಲು ಸಾಧ್ಯವಿಲ್ಲ. ಪ್ರೀತಿಯ ಪ್ರಭುವೇ, ನೀನು ಯದುಕುಲ ತಿಲಕನಾಗಿ ಅವತರಿಸುತ್ತಿದ್ದೀಯೇ? ನಿನ್ನ ಚರಣಭುವೆ, ನೀನು ಯದುಕುಲ ತಿಲಕನಾಗಿ ಅವತರಿಸುತ್ತಿದ್ದೀಯೇ? ನಿನ್ನ ಚರಣಕಮಲಗಳಲ್ಲಿ ಗೌರವಪೂರ್ವಕವೂ ವಿನೀತವೂ ಆದ ವಿಧೇಯತೆಯನ್ನು ಅರ್ಪಿಸುತ್ತೇವೆ. ನೀನು ಮತ್ಸ್ಯಾವತಾರಿಯಾಗಿ, ಅಯಗ್ರೀವ ಅವತಾರಿಯಾಗಿ, ಕೂರ್ಮ ಅವತಾರಿಯಾಗಿ, ಹಂಸ ಅವತಾರಿಯಾಗಿ, ಪ್ರಭು ರಾಮಚಂದ್ರನಾಗಿ, ಪರಶುರಾಮನಾಗಿ ಇನ್ನು ಹಲವಾರು ಅವತಾರಗಳನ್ನು ಕಾಣಿಸಿಕೊಂಡಿದ್ದೀಯೇ. ಭಕ್ತರ ರಕ್ಷಣೆಗಾಗಿಯೇ ನೀನು ಅವತರಿಸಿದ್ದೀಯೇ. ಈಗಿನ ದೇವೋತ್ತಮ ಪರಮ ಪುರುಷನ ಪರಿಪೂರ್ಣ ರೂಪವಾಗಿ ನಮಗೆ ಮೂರು ಲೋಕಗಳಲ್ಲಿಯೂ ಇಂತಹುದೇ ರಕ್ಷಣೆಯನ್ನು ಒದಗಿಸಿ ನಮ್ಮ ಬದುಕು ಶಾಂತಿ ಇರುವ ಅಡ್ಡಿಗಳನ್ನೆಲ್ಲ ನಿವಾರಿಸಬೇಕೆಂದು ನಾವು ಬೇಡುತ್ತೇವೆ. ಪ್ರಿಯ ಮಾತೆ ದೇವಕಿ, ತನ್ನೆಲ್ಲ ಸಂಪೂರ್ಣ ವಿಸ್ತರಣೆಗಳನ್ನು ಒಡಗೂಡಿ ದೇವೋತ್ತಮ ಪರಮ ಪುರುಷನು ನಿನ್ನ ಗರ್ಭದಲ್ಲಿದ್ದಾನೆ. ಅವನು ನಮ್ಮ ಕಲ್ಯಾಣಕ್ಕಾಗಿ ಕಾಣಿಸಿಕೊಳ್ಳುತ್ತಿರುವ ದೇವೋತ್ತಮ ಪರಮ ಪುರುಷನು. ಆದುದರಿಂದ ನೀನು ಭೋಜರಾಜ್ಯದ ಅರಸನಾದ ನಿನ್ನ ಸಹೋದರನಿಗೆ ಹೆದರಬೇಕಾಗಿಲ್ಲ. ಮೂಲ ದೇವೋತ್ತಮ ಪುರುಷನಾದ ನಿನ್ನ ಮಗ ಕೃಷ್ಣನು ಭಕ್ತರಾದ ಯದುವಂಶದ ರಕ್ಷಣೆಗಾಗಿ ಕಾಣಿಸಿಕೊಳ್ಳುತ್ತಾನೆ. ಪ್ರಭು ಒಬ್ಬನೇ ಬರುತ್ತಿಲ್ಲ. ತನ್ನ ಮೊದಲ ವಿಸ್ತರಣೆಯಾದ ಪೂರ್ಣಾಂಶನಾದ ಬಲರಾಮನೊಡನೆ ಬರುತ್ತಿದ್ದಾನೆ. ದೇವಕಿಗೆ ತನ್ನ ಸೋದರ